ಕೇಳಪ್ಪ ನೋಡಿ. ಸಾಮೋಪಾಸನೆ ಬಗ್ಗೆ ಏಳು ರೀತಿಯಾದ ಕಾಲ, ಬೆಳಗ್ಗಿಂದ ರಾತ್ರಿ ಪರ್ಯಂತ ಯಾವ್ಯಾವ ಕಾಲ ಉಷಕಾಲ, ಆದಮೇಲೆ ಪ್ರಾತಃ ಕಾಲ, ಸಂಗಮ ಕಾಲ, ಹೌದಾ? ಏಳು ಕಾಲಗಳಲ್ಲಿ ಏಳು ರೀತಿಯಾದ ಭಗವಂತನ ರೂಪಗಳ ನೆನಪು. ಭಗವಂತ ಸೂರ್ಯಮಂಡಲ ಮಧ್ಯವರ್ತಿಯಾಗಿದ್ದುಕೊಂಡು ಸೂರ್ಯಮಂಡಲದಲ್ಲಿ ಏಳು ರೂಪದಿಂದಿದ್ದಾನೆ. ವಾಯುದೇವರನ್ನೇ ವಿಶೇಷವಾಗಿ ಪ್ರತಿಮೆಯಾಗಿಟ್ಟುಕೊಂಡು ನಾವು ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಅಂತ ಚಿಂತನೆ ಮಾಡಿ ಶುರು ಮಾಡಿದ ಕೂಡಲೇ ಸೂರ್ಯಮಂಡಲ ಅಲ್ಲಿ ನಾರಾಯಣ ಇಷ್ಟೇ ಬೇಡ ಅಂದು. ಸೂರ್ಯಮಂಡಲದಲ್ಲಿ ವಾಯುದೇವರ ಚಿಂತನೆ, ವಾಯುದೇವರೊಳಗೆ ದೇವರ ಚಿಂತನೆ. ಅದಕ್ಕೆ ಆ ಸೂರ್ಯಮಂಡಲದಲ್ಲಿ ವಾಯುದೇವರಲ್ಲಿ ತನ್ನ ಏಳು ರೂಪಗಳನ್ನು ಇಟ್ಟು ಆ ಏಳು ರೂಪಗಳಿಂದ ಇಡೀ ಜಗತ್ತಿನಲ್ಲಿರುವ ಏಳು ರೀತಿಯಾದ ಪ್ರಾಣಿಗಳನ್ನು ಏಳು ಕಾಲಗಳಲ್ಲಿ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ. ಆ ರೂಪಗಳು ಯಾವ್ದು ಅಂದರೆ ಸಾಮ ಗಾನ ಪ್ರತಿಪಾದ್ಯ ರೂಪಗಳು. ಸಾಮ ಗಾನದಲ್ಲಿ ಏನೇನು ಹೆಸರುಗಳು ಬರುತ್ತೆ ಆಯಾ ಹೆಸರನ್ನೇ ಇಟ್ಟುಕೊಂಡ ಭಗವಂತನ ರೂಪಗಳು ಏಳು. ಯಾವ್ದು ಯಾವುದು? ಹಿಂಕಾರ, ಪ್ರಸ್ತಾವ, ಆದಿ, ಉದ್ಗೀತ, ಸಂತೋಷ ಆಗ್ತಾ ಇದೆ, ನಿಮ್ಮ ಬಾಯಿನ ಕೇಳ್ತಾ ಇದೆ ಅಲ್ವಾ? ಎಷ್ಟು ಚೆನ್ನಾಗಿದೆ. ಸರಿ, ಇನ್ನ ಇದರ ಕುರಿತು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಸೂರ್ಯಮಂಡಲದಲ್ಲಿ ವಾಯುಂ ಅಧಿಷ್ಠಾನೀಕೃತ್ಯ ವಾಯುದೇವರನ್ನೇ ಪ್ರತಿಮೆಯಾಗಿಟ್ಟುಕೊಂಡು ಭಗವಂತ ನಾರಾಯಣ ಇದ್ದಾನೆ. ಏಳು ರೂಪಗಳಿಂದಿದ್ದಾನೆ ನಾರಾಯಣ. ಹೇಗಿದ್ದಾನೆ? ಆತನ ಗುಣಗಳ ಚಿಂತನೆ ಕೊಡ್ತಾ ಬರ್ತಾ ಇದ್ದಾನೆ. ಇದೇನು ಗುಣಚಿಂತನೆ ಗುಣಚಿಂತನೆ ಅಂತ ಒಂದೇ ಹೇಳ್ತಾ ಇರ್ತೀರಾ? ಆ ಗುಣಚಿಂತನೆಯಿಂದ ದೇವರು ಇಂಥವ 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 ಅಂತ ಚಿಂತನೆ ಮಾಡೋದರಿಂದ ನಮಗೇನು ಬರುತ್ತೆ ಅಂದರೆ, ಇಷ್ಟು ಈ ಜೀವನದಲ್ಲಿ ನಾವು ಒಳ್ಳೆ ಸಾಧನೆ ಮಾಡಬೇಕು. ಒಳ್ಳೆ ಸಾಧನೆ ಅಂದರೆ ನಮ್ಮಲ್ಲಿ ಒಳ್ಳೆ ಒಳ್ಳೆ ಗುಣಗಳು ಮೂಡಿ ಬರಬೇಕು. ಒಳ್ಳೆ ಒಳ್ಳೆ ಗುಣಗಳಿದ್ದರೆ ಆ ಗುಣಗಳಿಂದ ನಾವು ಒಳ್ಳೆ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಒಳ್ಳೆ ಗುಣಗಳು ನಮ್ಮಲ್ಲಿ ಬರಬೇಕಾದರೆ ಹೇಗೆ ಬರುತ್ತೆ? ನಾವು ತಂದುಕೊಂಡ್ರೆ ಬರೋದಲ್ಲ, ಭಗವಂತ ಕೊಡಬೇಕು. ಭಗವಂತ ಅಂದರೆ ನಮ್ಮ ಒಳಗಿರತಕ್ಕಂಥ ಬಿಂಬಮೂರ್ತಿಯಾದಂಥ ಭಗವಂತ ನಮಗೆ ವಿಶೇಷವಾಗಿರತಕ್ಕಂಥ ಗುಣಗಳನ್ನು ಕೊಡಬೇಕು. ಆತ ಕೊಡುವ ಕ್ರಮ ಹೇಗೆ ಅಂದರೆ, ದಾಸರಾಯರು ನಮ್ಮ ಅರಣ್ಯಕಾಚಾರ್ಯರು ಇಬ್ಬರು ಏಕಕಂಠದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಪ್ರತಿಬಿಂಬತ್ವಾತ್ ಜೀವ ಪ್ರತಿಬಿಂಬನಾದ್ದರಿಂದ ದೇವರಿಗೆ ಪ್ರತಿಬಿಂಬನಾದ್ದರಿಂದ ಬಿಂಬ ಗುಣಕ್ರಿಯಾದಿರೇವ ಗುಣಕ್ರಿಯಾದಿಮಾನ್ ಭವತಿ. ಬಿಂಬನಾದ ಭಗವಂತನ ಗುಣ ಕ್ರಿಯಾ ಮೊದಲಾದವುಗಳಿಂದ ಇವನಲ್ಲಿ ಗುಣ ಕ್ರಿಯಾ ಮೂಡಿ ಬರ್ತಾ ಇದೆ. ನಮ್ಮೊಳಗಿರತಕ್ಕಂಥ ಬಿಂಬಮೂರ್ತಿ ತಾನು ಒಳ್ಳೆ ಗುಣಗಳನ್ನು ಪ್ರಕಟ ಮಾಡಿದರೆ ಅವನಲ್ಲಿ ಹೇಗೆ ಅಂದರೆ, ನಿಮ್ಮ ಹತ್ರ ತುಂಬ ಹಾರ ಒಡವೆ ಒಡ್ಯಾಣ ತುಂಬ ಇದೆ, ಹಾಕಿಲ್ಲ, ಎಲ್ಲ ಪೆಟ್ಟಿಗೆಯಲ್ಲಿ ಇಟ್ಟುಕೊಚ್ಚಿಟ್ಟಿದ್ದೀರಾ, ಕನ್ನಡಿ ಮುಂದೆ ನಿಂತಿದ್ದೀರಾ, ಹೇಗಿರುತ್ತೆ ನಿಮ್ಮ ಪ್ರತಿಬಿಂಬ? ಏನೂ ಇರಲ್ಲ. ಆದರೆ ನಿಮಗೆ ಹೆಸರೇನು? ತುಂಬಾ ಐಶ್ವರ್ಯವಂತರು ಅಂತ. ಇಲ್ಲದಿದ್ರೆ ನೋಡಿ, ನಾವು ಮೈತುಂಬ ಹಾರ ಎಲ್ಲ ಒಡವೆ ಹಾಕೊಂಡು ನಮ್ಮ ಪ್ರತಿಬಿಂಬ ಬೋಳಾಗಿರಲಿಕ್ಕೆ ಸಾಧ್ಯವ? ಇಲ್ಲ, ಹೌದಾ? ಮತ್ತೆ ನಮ್ಮೊಳಗಿರುವ ಬಿಂಬ ಮೂರ್ತಿ ಅನಂತ ಕಲ್ಯಾಣ ಗುಣ ಪೂರ್ಣ ಅಂತ ಹೇಳುತ್ತೇವಲ್ಲ, ಪ್ರತಿಬಿಂಬ ಮಾತ್ರ ಏನೂ ಇಲ್ಲ ಬೋಳಾಗಿದ್ದೇವಲ್ಲ, ಅದು ಸಾಧ್ಯನಾ? ಸಾಧ್ಯ ಹೇಗೆ ಅಂದರೆ, ನಮ್ಮತ್ರ ಎಷ್ಟೇ ಆಭರಣ ಇದ್ರೂ ಕೂಡ ಒಳಗೆ ಬಚ್ಚಿಟ್ಟು ಒಂದು ಹಾಕೊಳ್ಳದಿದ್ದರೆ ನಮ್ಮ ಪ್ರತಿಬಿಂಬ ಬೋಳೆ. ಹಾಗೆ ನಮ್ಮೊಳಗಿರುವ ಭಗವಂತ ಅನಂತ ಕಲ್ಯಾಣ ಗುಣಗಳವನಲ್ಲಿ ತುಂಬಿದ್ರು ಹೊರಗೆ ತೋರದೆ ಬಚ್ಚಿಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಹೀಗಿದ್ದು, ಅದಕ್ಕೆ ಇಡೀ ಜೀವನ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂದರೆ, ಅಯ್ಯ ನೀನು ನನ್ನಲ್ಲಿ ಇಂಥ ಗುಣ ಪ್ರಕಟ ಮಾಡು, ಒಳ್ಳೆ ಗುಣ ತೋರು. ಅರ್ಥ, ನಿನ್ನಲ್ಲಿ ಅಂಥ ಗುಣ ನೀನು ತೋರಿದರೆ ಒಂದು ಹಾರ ಹಾಕೊಂಡ್ರೆ ನನ್ನಲ್ಲಿ ಕಾಣುತ್ತೆ. ಅದೇ ತರ ನೀನು ಒಳ್ಳೆ ಒಳ್ಳೆ ಗುಣಗಳನ್ನ ತೋರು ಅಂತ ಕೇಳಬೇಕು. ಆ ತೋರು ಅಂತ ಇಷ್ಟೆಲ್ಲ ಕೇಳೋದು ಯಾವ ರೀತಿಯಲ್ಲಿ ಅಂದ್ರೆ, ನೀನಿಂಥವ 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 ಈ ಗುಣವಂತ ಈ ಗುಣವಂತ ಅಂತ ಚಿಂತನೆ ಮಾಡಿದರೆ ಒಳಗೆ ಅಪ್ಲಿಕೇಶನ್ ಏನಂತ, ನೀನಿಂಥ ಗುಣವಂತ ಅಂದ್ರೆ ಅಷ್ಟೇ ಅಲ್ಲ, ಈ ಗುಣ ಪ್ರಕಟ ಮಾಡು ಅಂತ ಒಳಗೊಳಗೆ ಅಪ್ಲಿಕೇಶನ್. ಅವಾಗೇನಾಗುತ್ತೆ, ದೇವ ತನ್ನಲ್ಲಿ ನಮ್ಮ ಚಿಂತನೆಗೆ ಅನುಗುಣವಾಗಿ ಒಳ್ಳೆ ಗುಣಗಳನ್ನು ತೋರುತ್ತಾನೆ, ನಮ್ಮಲ್ಲೂ ಅಂಥ ಗುಣಗಳು ಹೊರಬರುವಂತೆ ಮಾಡುತ್ತೆ. ಅವಾಗೇನಾಗುತ್ತೆ, ನಮ್ಮಲ್ಲಿ ಒಳ್ಳೆ ಗುಣಗಳು ಬಂದರೆ ಆ ಗುಣಗಳಿಗೆ ತಕ್ಕಂಥ ಸಾಧನೆ ಆಗುತ್ತೆ. ಅದಕ್ಕಾಗಿ ನಾವು ಹೊರಟದ್ದು. ನಮ್ಮ ಇಡೀ ಜೀವನ ಯಾವುದರ ಗುರಿ ಅಂದರೆ ನಮ್ಮೊಳಗಿರತಕ್ಕಂಥ ಬಿಂಬಮೂರ್ತಿಯ ಗುಣಚಿಂತನೆಯಲ್ಲಿ ಗುರಿ. ಆ ಗುಣಗಳ ಚಿಂತನೆ ಮಾಡುವುದರಲ್ಲೇ ಹರಿಕಥಾಮೃತ ಸಾರ ತಾತ್ಪರ್ಯ. ಹರಿಕಥಾಮೃತ ಸಾರ ಆಗಲಿ, ಸುಳಾರಿಗಳಾಗಲಿ, ಯಾವುದೇ ಶಾಸ್ತ್ರ ಗ್ರಂಥ ಆಗಲಿ, ಆಚಾರದಕ್ಕೆ ಹೇಳಿಕೊಟ್ಟು ಇಡೀ ಶಾಸ್ತ್ರ ಎರಡು ಮಾತಲ್ಲಿ ಹೇಳುತ್ತೇನಯ್ಯ ಅಂದರು. ಏನದು, ಗುಣಪೂರ್ಣ ದೋಷರಹಿತ ಅಂದರು. ಇದರಲ್ಲೇ ನಿಮ್ಮ ಇಡೀ ಜೀವನ ಬಂದು ಬಿಡುತ್ತೆ. ಹೇಗೆ ದೇವರನ್ನ ಗುಣಪೂರ್ಣ ಗುಣಪೂರ್ಣ ಅಂತ ಹೇಳಿದರೆ, ಒಳಗೆ ಈ ಜೀವನದಲ್ಲಿ ನನ್ನಲ್ಲಿ ತೋರಬೇಕಾದ ಗುಣಗಳನ್ನ ಪ್ರಕಟ ಮಾಡಲಿಕ್ಕೆ ನಿನ್ನ ಗುಣಗಳು ಯಾವ್ದು ಬೇಕೋ ಅದು ಪ್ರಕಟ ಮಾಡಯ್ಯ. ಇಷ್ಟು ಅದರೊಳಗೆ. ದೋಷರಹಿತ ಅಂದ್ರೆ ಈಗ ನನ್ನಲ್ಲಿ ಏನೇನು ದೋಷಗಳಿವೆ ಆ ದೋಷಗಳನ್ನು ತೆಗೆಯಬೇಕಾದರೆ ನೀನು ನನ್ನಲ್ಲಿ ದೋಷಗಳು ಪ್ರಕಟ ಮಾಡಲಿಕ್ಕೆ ಏನು ಮಾಡಿದ್ದೆಯೋ ಅದು ತೆಗೆದು ಬಿಡು, ಇದು ಹೋಗ್ಬಿಡುತ್ತೆ. ಆದ್ದರಿಂದ ದೇವರಲ್ಲಿ ಈ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಗೋಪಾಲ ದಾಸರು ಮಾತು ಹೇಳ್ತಾರೆ, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ. ಹೇ ಸ್ವಾಮಿ, ನಿನ್ನ ಗುಣಗಳನ್ನ ಸದಾ ಚಿಂತನೆ ಮಾಡೋ ಭಾಗ್ಯ ಕೊಡಯ್ಯ, ಅದಕ್ಕಿಂತ ನಾನು ಬೇರೆ ಕೇಳಲ್ಲ ಅಂತಾರೆ. ನಮಗೆ ನೋಡಿ ಯಾಕಿಷ್ಟು ಹೇಳ್ತಾ ಇದ್ದೇನೆಂದ್ರೆ, ಸಾಧನೆ ಮಾಡಬೇಕೆಂಬ ಹಂಬಲ ಇರುತ್ತೆ. ಸಾಧನೆ ಮಾಡಬೇಕು ಅಂತ ಹಂಬಲ ಇರುತ್ತೆ, ಮಾಡ್ತಾ ಇರ್ತೇವೆ. ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಗೊತ್ತಿರಲ್ಲ, ಎಲ್ಲಾ ಮಾಡಿಬಿಡ್ತಾ ಇರ್ತೇವೆ. ಮೇಲ್ನೋಟದ ಈ ಕಾರ್ಯಕ್ರಮಗಳೆಲ್ಲ ಸಾಧನೆ ಪ್ರಧಾನದ್ದಲ್ಲ, ಅದರಿಂದ ಬರಬೇಕಾಗಿದ್ದು ದೇವರ ನೆನಪು. ಆ ದೇವರ ನೆನಪೆಂಥದ್ದು ಬರಬೇಕು, ಬರೇ ದೇವರು ದೇವರು ಅಂದ್ರೆ ಬಂದ್ರೆ ಸಾಲದು. ದೇವರ ಗುಣಗಳಿಂದ ಕೂಡಿದ ನೆನಪು ಬರಬೇಕು. ದೇವರ ಗುಣಗಳನ್ನ ನೆನೆಯೋದೇ ನಮ್ಮ ಸಾಧನೆ, ಅದು ನಮ್ಮ ಗುರಿ. ಅದು ದೇವರ ನೆನಪು ದೇವರ ಗುಣಗಳಿಂದ ಬರಬೇಕಾದರೆ ಇದೆಲ್ಲ ತಿಳ್ಕೊಂಡು ಚಿಂತನೆ ಮಾಡ್ತಾ ಇದ್ದರೆ ನಮ್ಮಲ್ಲಿ ಒಳ್ಳೆ ಗುಣ ಮೂಡಿ ಬರುತ್ತೆ, ಒಳ್ಳೆ ಸಾಧನೆ ಆಗುತ್ತೆ. ಇದು ತಿಳ್ಕೊಂಡು ಸಾಧನೆ ಮಾಡಬೇಕು. ಹಾಗಾದರೆ ಆ ಕರ್ಮಾನುಷ್ಠಾನ ಬಿಡಿ ಅಂತ ಯಾರು ಹೇಳ್ತಾ ಇಲ್ಲ, ಎಲ್ಲರೂ ಮಾಡಲೇಬೇಕು ವೇದೋಕ್ತ ಕರ್ಮಾನುಷ್ಠಾನ. ಆದರೆ ವೇದೋಕ್ತ ಕರ್ಮಾನುಷ್ಠಾನ ಮಾಡುವಾಗ ಈ ಎಚ್ಚರ ಇರಲಿ, ದೇವರ ಗುಣಚಿಂತನೆ ಅದನ್ನು ಹೇಳ್ತಾರೆ. ಆ ಸೂರ್ಯ ಮಂಡಲದಲ್ಲಿರುವ ನಾರಾಯಣ ಇದ್ದಾನಲ್ಲ, ಆ ನಾರಾಯಣನ ಗುಣಗಳನ್ನ ಒಂದೊಂದು ಒಂದೊಂದು ಹೇಳ್ತಾ ಬರ್ತಾ ಇದ್ದಾನೆ, ಚಿಂತನೆ ಮಾಡಬೇಕು. ಸಚ ಸರ್ವದಾ ಸಮತ್ವ ಸರ್ವೇಶ ಆದಿತ್ಯ ಮಂಡಲೇ ಸ್ಥಿತ್ವ ಈ ಸೂರ್ಯಮಂಡಲದಲ್ಲಿರುವಂತಹ ನಾರಾಯಣನಿಗೆ ಒಂದು ಹೆಸರು ಏನಂತ ಸಾಮ ಅಂತ ಹೆಸರು. ದೇವರಿಗೆ ಸಾಮ ಅಂತ ಯಾಕೆ ಹೆಸರು ಅಂದರೆ ಎಲ್ಲರಿಗೂ ಸಮನ ಅಂತದ್ರಿಂದ ದೇವರಿಗೆ ಸಾಮ ಅಂತ ಹೆಸರು. ಅಷ್ಟು ಫ್ಯಾನ್ ಹಾಕ್ಬೋದೇನು ಕರೆಂಟ್ ಅಂತ ದೇವರಿಗೆ ಸಮನಾದ್ದರಿಂದ ಸಾಮ ಅಂತ ಹೆಸರು ಬಂದರೆ ದೇವ ಸಮ ಹೇಗಾದ ಅಂದರೆ ಸೂರ್ಯ ಮಂಡಲದಲ್ಲಿರುವ ದೇವ ಆತನ ಕಿರಣ ಎಲ್ಲರ ಮನೆ ಮುಂದೆ ಬೀಳುತ್ತೆ. ಹೌದಾ? ಬಡವರ ಮನೆ ಮುಂದೆ ಸ್ವಲ್ಪ ಕಮ್ಮಿ, ದೊಡ್ಡವರ ಮನೆ ಮುಂದೆ ಜಾಸ್ತಿ ಇಲ್ಲ, ಬೇಕಾದವರಿಗೆ ಜಾಸ್ತಿ ಬೇಡದವರಿಗೆ ಕಡಿಮೆ ಇಲ್ಲ, ಸಮ. ಅಷ್ಟೇ ಅಲ್ಲ, ನೀವು ಪೂರ್ವಕ್ಕೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ನಾಲ್ಕು ಜನ ಏಕಕಾಲದಲ್ಲಿ ನಿಂತು ಸೂರ್ಯ ಮಂಡಲ ನೋಡಿದರೆ ಎಲ್ಲರೂ ಒಂದೇ ಹೇಳ್ತಾರೆ, ನನಗೆದುರಿಗೆ ಸೂರ್ಯ ಮಂಡಲ. ಪೂರ್ವದಲ್ಲಿದ್ದವ ಹೇಳ್ತಾನೆ ನನ್ನೆದುರಿಗೆ ಇದೆ ಸೂರ್ಯ ಮಂಡಲ, ಆಚೆ ಇದ್ದವ ಹೇಳ್ತಾನೆ ನನ್ನೆದುರಿಗಿದೆ, ಸರಿಯಪ್ಪ ಈಚೆ ಇದ್ದವ ಅವರು ಹೇಳ್ತಾರೆ. ಅಂದರೆ ಎಲ್ಲರಿಗೂ ಕೂಡ ನನಗೆದುರಿದೆ ನನಗೆದುರಿದೆ ಎಂಬ ಪ್ರತೀತಿ ಜ್ಞಾನ ಕೊಡುವುದರಿಂದ ಈತನಿಗೆ ಸಾಮ ಅಂತ ಹೆಸರು. ಇನ್ನೊಂದು ಹೆಸರು, ಇವನ ಹೆಸರುಗಳೇ ಇವನ ಗುಣಗಳನ್ನು ತೋರಿಕೊಡುತ್ತೆ. ಸಾಮ ಸಮನಾದ್ದರಿಂದ ಸಾಮ. ಇನ್ನ ಮುಂದೆ ಹೇಳುತ್ತಾರೆ ಈತನ ಗುಣಗಳ ನಾಮ ಎಂತಾದ್ದು, ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನ. ದೇವರ ನಾಮಗಳೆಲ್ಲ ಗೌಣ ಅಂದರೆ ಅನೇಕ ಗುಣಗಳನ್ನು ತೋರಿಕೊಡುತ್ತೆ. ಆದ್ದರಿಂದ ದೇವರಿಗೆ ಗೌಣವಾದ ಹೆಸರಿರುವಂಥವ. ಇನ್ನೊಂದು ಹೆಸರಿದೆ ದೇವರಿಗೆ, ಒಂದು ಸಾಮ ಅಂತ ಬಂತು. ಹೌದಾ? ಆ ಸಾಮ ಅಂದರೆ ಸಮನಾಗಿರ್ತಾನೆ. ಸರಿ, ದೇವರನ್ನ ಸಾಮ ಸಮನಾದ್ದರಿಂದ ಸಾಮ ಅಂತ ಚಿಂತನೆ ಮಾಡಿದರೆ ನಮಗೇನು ಬರುತ್ತೆ, ನಾವು ಸಮರಾಗ್ತೇವೆ. ಸಾಮಾನ್ಯ ನಮ್ಮಲ್ಲಿ ಸಮತ್ವ ಹೋಗಿರುತ್ತೆ, ಬೇಕಾದವರಿಗೆ ಒಂಥರ ಬೇಡದವರಿಗೆ ಒಂಥರ. ಹೌದಾ? ನಮ್ಮ ಪ್ರವರ್ತನೆ ನಮಗೆ ಗೊತ್ತಾಗ್ತಾ ಇರುತ್ತೆ, ನಮ್ಮ ಮೇಲೆ ನಮಗೆ ಹೆಸರಿಗೆ ಬರ್ತಾ ಇರುತ್ತೆ. ಹೌದಾ ಇಲ್ವಾ? ಯಾಕೆ ಮಾಡ್ತಾ ಇದ್ದೇನೆ ಅಂತ ನಮಗೆ ಪ್ರಶ್ನೆ ಬರ್ತಾ ಇರುತ್ತೆ. ನಾವು ಸಮರಲ್ಲ, ಮನೆಯಲ್ಲಿ ಯಾವಾಗಲೂ ಕಂಪ್ಲೇಂಟ್, ಇಬ್ಬರು ಮಕ್ಕಳಿದ್ರೆ ನೀನು ಅವನಿಗೆ ಜಾಸ್ತಿ ನೀನು ಇವನಿಗೆ ಜಾಸ್ತಿ ಅಂತ. ಹೌದಾ? ಈ ಥರ ಎಲ್ಲ ಗೊಂದಲಕ್ಕೆ ಕಾರಣ ನಾವು ಸಮರಲ್ಲ. ನಾವು ಸಮರಾಗಿರಬೇಕಾದರೆ ದೇವರನ್ನ ಸಮ ಸಮ ಸಾಮ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲೂ ಸಮತ್ವ ಬರುತ್ತೆ. ಸಮತ್ವ ಅಂದರೆ ಏನು? ಎಲ್ಲರೂ ಊಟ ಕೂತಿದ್ದೀರಾ, ಲಾಡು ಬಡಿಸ್ಬೇಕು. ಚಿಕ್ಕ ಹುಡುಗರು ಇದ್ದಾರೆ, ದೊಡ್ಡವರು ಇದ್ದಾರೆ, ಮುದುಕರು ಇದ್ದಾರೆ, ಎಲ್ಲ ಇದ್ದಾರೆ, ಎಲ್ಲರಿಗೂ ಐದೈದು ಹಾಕೊಂಡು ಹೋಗ್ಬೇಕು ಲಾಡು. ಸಮ ಅಲ್ವಾ? ಯಾರು ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಕೊಟ್ರೆ ಒಬ್ಬರಿಗೆ ಒಂದೇ ಹಾಕಿದ್ರೆ ತೃಪ್ತಿ, ಇನ್ನೊಬ್ಬರಿಗೆ ಹತ್ತು ಹಾಕಿದ್ರೆ ತೃಪ್ತಿ, ಇನ್ನೊಬ್ಬರಿಗೆ ಅರ್ಧ ಹಾಕಿದ್ರೆ ತೃಪ್ತಿ. ಎಲ್ಲರ ಬಾಯಿಂದ ಬರುತ್ತೆ ಚೆನ್ನಾಗಿ ಬಡಿಸಿದ, ಬಡಿಸಿಲ್ಲ ಅವ್ರಿಗೆ ಅರ್ಧ, ಇವ್ರಿಗೆ ಒಂದು ಎರಡು ಹತ್ತು ಎಲ್ಲ ಹಾಕ್ತಾ ಹೋದ. ಮತ್ತೆ ಸಮನಾದನ ಅಂದರೆ ಹೌದು, ಯಾರ್ಯಾರಿಗೆ ಎಷ್ಟು ಬೇಕೋ ಅಷ್ಟು ಕೊಡೋದೇ ಸಮತ್ವ. ಆ ರೀತಿ ಭಗವಂತನಲ್ಲಿ ಸಮತ್ವ ಇದೆ, ಅದಕ್ಕೆ ಅವರನ್ನ ಸಾಮ ಅಂತ ಕರೆದರು. ಎರಡನೆಯದು ಭಗವಂತನ ಚಿಂತನೆ ಉತ್ತು ಅಂತ ಹೇಳಿ, ಉತ್ತು ಉತ್ತು ಅಂದ್ರೆ ಹೇಳ್ತಾರೆ ಏನದು, ಸರ್ವ ಪಾಪ ಶೂನ್ಯತ್ವ. ಎಲ್ಲ ಪಾಪಗಳಿಂದ ಅವ ದೂರ, ನಾವು ತುಂಬಾ ಹತ್ತಿರ. ಪಾಪಗಳಿಗೆ ನಮಗೆ ತುಂಬಾ ನಂಬಿಕೆ ಜಾಸ್ತಿ, ಅದಕ್ಕೆ ಹೇಳುತ್ತಾ ಇದ್ದಾರೆ ದೇವ ಪಾಪ ಶೂನ್ಯ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲೂ ಪಾಪಗಳು ದೂರ ಅಂತ. ಇನ್ನ ಅವನ ಕುರಿತು ಹೇಳುತ್ತಾರೆ, ಕಂಪಿವನ್ ನಾರ ಸಂಬಂಧಿ ರಕ್ತ ಪದ್ಮ ಸಮಾನ ನೇತ್ರ. ಪದ್ಮ ನೀರಲ್ಲೇ ಇರುತ್ತೆ, ಅದಕ್ಕೊಂದು ನಾಳ ಇರುತ್ತೆ, ನಾಳದ ಮೂಲಕ ನೀರನ್ನು ಕುಡಿಯುತ್ತೆ. ಅದರ ದಳಗಳು ಹೇಗಿರುತ್ತೆ? ಕೆಂಪಾಗಿರುತ್ತೆ, ಚೆನ್ನಾಗಿ ಗುಂಡಕ್ಕೂ ಇರುತ್ತೆ. ದೇವರ ಕಣ್ಣು ಹೇಗಿದೆ ಅಂದರೆ ಒಳ್ಳೆ ಪದ್ಮ ದಳದಂತೆ ಚೆನ್ನಾಗಿದೆ, ಒಳ್ಳೆ ದೊಡ್ಡ ಕಣ್ಣು ಚೆನ್ನಾಗಿದೆ, ಸುಂದರವಾದ ಕಣ್ಣು. ಸುಂದರ ಅಂತ ಹೇಳ್ಬೋದಲ್ಲ, ಪದ್ಮಕ್ಕೆ ಯಾಕೆ ಹೋಲಿಸಿದ್ದರು? ಪದ್ಮ ದಳಕ್ಕೆ ಅಂದರೆ ಸುಂದರವಾಗಿದೆ ಅಂತ ಹೇಳೋದು ಮಾತ್ರ ತಾತ್ಪರ್ಯ ಅಲ್ಲ. ಪದ್ಮ ನೀರಲ್ಲೇ ಇದ್ದುಕೊಂಡು ಅದರ ಕಣ್ಣಿಲ್ಲದೆ ಇರುತ್ತೆ, ಹಾಗೆ ದೇವರು ಕೂಡ ನಮ್ಮಲ್ಲೇ ಇದ್ದುಕೊಂಡು ನಮ್ಮ ಯಾವುದರ ಅಂಟಿಲ್ಲದೆ ಇದ್ದಾನೆ. ದೇವರನ್ನ ಒಳ್ಳೆ ಕಮಲದಳಾಯ ಕಕ್ಷ ಅಂತ ಚಿಂತನೆ ಮಾಡಿದರೆ ಅದರ ಪುಂಡರೀಕಾಕ್ಷ ಅರ್ಥ ಏನು ಅಂದರೆ ಒಳ್ಳೆ ಕಮಲದಳದಂತೆ ಆತನ ನೇತ್ರಗಳಿವೆ ಅಂತ ನಾವು ಸ್ಮರಣೆ ಮಾಡುವುದು ಯಾವಾಗ? ಮೈಲಿಗೆ ಆದಾಗ ಮಡೆ ಆಗ್ಲಿಕ್ಕೆ ಪುಂಡರೀಕಾಕ್ಷ ಪುಂಡರೀಕಾಕ್ಷ ಅಂತ ಸ್ಮರಣೆ ಮಾಡ್ತೀವಿ. ಬರೀ ಬಾಯಿ ಗಂಟ ಹೋಗ್ತಾ ಇರ್ತೀವಿ, ಅವನ ಸ್ಮರಣೆ ಎಲ್ಲ ಹೋಗುತ್ತೋ ಗೊತ್ತಿಲ್ಲ. ಬಂದ್ರೆ ಒಳ್ಳೆದು, ಆ ಬಂದಾಗಲೂ ಕೂಡ ಪುಂಡರೀಕ ಅಕ್ಷ ಅಂತ ಬರಲ್ಲ. ಅಕ್ಷ ಅಂದ್ರೆ ಕಣ್ಣು, ಅಲ್ಲಿ ಯಾವ ಚಿಂತನೆ ಬರಬೇಕು ಅಂದ್ರೆ ಇವ ಅಂಟಿಲ್ಲದವ, ಅಂಟಿಲ್ಲದ ಕಣ್ಣಿರುವಂಥವ. ಅವನ ಮೈಯೆಲ್ಲ ಅಂಟಿಲ್ಲ, ಅವನ ಕಣ್ಣು ವಿಶೇಷ ಅಂಟಿಲ್ಲ, ನಮ್ಮ ಕಣ್ಣು ವಿಚಿತ್ರ ಅಂಟಿದೆ, ಕಂಡದ್ದೆಲ್ಲ ಬೇಕು ಅಂತ ನಮಗೆ ಬರ್ತಾ ಇರುತ್ತೆ. ಅದಕ್ಕೆ ನಮ್ಮ ಕಣ್ಣು ಬೇರೆ, ಅವನ ಕಣ್ಣು ಬೇರೆ. ನಮ್ಮ ಕಣ್ಣು ಅದೇ ಥರ ಆಗ್ಬೇಕಾ? ದೇವರ ಕಣ್ಣನ್ನು ಅದೇ ಚಿಂತನೆ ಮಾಡಬೇಕು. ನಂತರ ಸರ್ವದ ಸರ್ವ ಪ್ರಾಣಿ ಬಿಹಿ ಸ್ತುತ್ಯ, ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನನ್ನ ಹೊಗಳದ ಪ್ರಾಣಿ ಇರುತ್ತ. ನಾರಾಯಣ ಅಂತ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಎಲ್ಲಾ ಮತದವರು ಎಲ್ಲರೂ ಕೂಡ ಕೈ ಮುಗಿಯೋದು ಸೂರ್ಯನಿಗೆ, ಹೌದಲ್ಲ? ಮುಸ್ಲಿಮರಾದರೂ ಕೂಡ ಸೂರ್ಯನಿಗೆ ಕೈ ಮುಗಿತಾರೆ, ಚಂದ್ರನಿಗೆ ಕೈ ಮುಗಿತಾರೆ. ಯಾಕೆ? ಅಲ್ಲಿರೋ ಭಗವದ್ ರೂಪ ಅಂತಹದ್ದು. ಎಲ್ಲಾ ಪ್ರಾಣಿಗಳಿಗೂ ಸೂರ್ಯ ಬೇಕು. ಒಂದ್ ದಿವಸ ಸೂರ್ಯ ಬಂದಿಲ್ಲ ಅಂದ್ರೆ ಗೋವಿಂದ. ಅದಕ್ಕೆ ಎಲ್ಲರೂ ಬೇಡುವಂತ ರೂಪ ಇದೆ. ಸರ್ವದ ಸರ್ವ ಪ್ರಾಣಿ ಬಿಹಿ ಸ್ತುತ್ಯ, ಇನ್ನ ಒಂದು ವಿಲಕ್ಷಣವಾದ ಹೇಳ್ತಾರೆ. ಸರ್ವ ಪ್ರಾಣಿ ಹಿತಾರ್ಥಂ ಓಂಕಾರ ಉಚ್ಚಾರಕಾರಿ, ಎಲ್ಲ ಪ್ರಾಣಿಗಳು ಚೆನ್ನಾಗಿರಬೇಕು ಅಂತ ಆ ಸೂರ್ಯ ಮಂಡಲದಲ್ಲಿದ್ದುಕೊಂಡು ಸದಾ ಓಂಕಾರವನ್ನು ಉಚ್ಚಾರ ಮಾಡ್ತಾ ಇರ್ತಾನೆ ಭಗವಂತ. ಹೌದಾ? ಹೌದು. ಒಂದು ದೇವರನ್ನ ಆಚರಣ ಚಿಂತನೆ ಮಾಡಿದರೆ ನಮ್ಮಲ್ಲೂ ಸದಾ ಪ್ರಣವದ ಉಚ್ಚಾರ ಬರ್ತಾ ಇರುತ್ತೆ. ಗಂಡಸರಿಗೆ ಹೆಂಗಸರಿಗೆ ಅರ್ಥ ಚಿಂತನೆ ಸದಾ ಬರ್ತಾ ಇದೆ. ಇನ್ನ ನಖನಾರಭ್ಯ ಕೇಶ ಪರ್ಯಂತ ವಿಲಕ್ಷಣ ಸುಖಾತ್ಮಕ ದೇಹ, ಪಾದದ ಉಗುರಿನಿಂದ ಶಿರಸ್ಸಿನ ಪರ್ಯಂತ ವಿಲಕ್ಷಣವಾದ ಸುಖದಿಂದ ಕೂಡಿದ ದೇಹ. ಸುಖದಿಂದ ಕೂಡಿದ ದೇಹ ಅಂತ ಇಷ್ಟು ಮಾತ್ರ ಹೇಳಿದರೆ ಬ್ರಹ್ಮಾದಿ ಸಕಲ ಚೇತನರು ಕೂಡ ಸ್ವರೂಪದಲ್ಲಿ ಸುಖ ದೇಹರೇ. ಮತ್ತೆ ದೇವರು ಅಂತವನ ಅಂದರೆ ಇವರ ಸುಖ ಬೇರೆ, ದೇವರ ಸುಖ ಬೇರೆ. ವಿಲಕ್ಷಣ ಸುಖಾತ್ಮಕ ದೇಹ. ಇನ್ನ ಈತನ ಬಣ್ಣ ಎಂಥದ್ದು? ಸರ್ವವರ್ಣ, ಎಲ್ಲಾ ಬಣ್ಣಗಳಲ್ಲೂ ಇದ್ದಾನೆ. ಎಂಥ ಬಣ್ಣ? ಅದೆಚ್ಚರಿರಲಿ, ಅಪ್ರಾಕೃತವಾದ ತನ್ನದೇ ತನ್ನಿಂದ ಅಭಿನ್ನವಾದ ಜ್ಞಾನಾನಂದಾತ್ಮಕವಾದ ರೂಪ ಅಂದ್ರೆ ಬಣ್ಣದಿಂದ ಕೂಡಿಕೊಂಡವ. ಇನ್ನ ಮುಂದೆ ಹೇಳುತ್ತಾರೆ, ವಾಣಿ ಪ್ರಾಣಾಭ್ಯಾಮ್ ಋಕ್ ಸಾಮ ವೇದಾಭ್ಯಾಮ್ ಸ್ತೂಯಮಾನ. ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ಸದಾಕಾಲ ಈ ಭಗವಂತನನ್ನ ಋಗ್ವೇದ ಸಾಮವೇದಾದಿಗಳಿಂದ ಸದಾ ಸ್ತೋತ್ರ ಮಾಡ್ತಾ ಇರ್ತಾರೆ. ಇದನ್ನು ನಾವು ಚಿಂತನೆ ಮಾಡಬೇಕು. ಇವರ ಸ್ತೋತ್ರಕ್ಕೆ ಪಾತ್ರನಾದವ ಇವ. ಇರಲಿ ಬಿಡಿ, ಯಾರ ವೇಕಾರ ಸ್ತೋತ್ರ ಮಾಡಲಿ, ನಮಗೇನಾಯಿತು ಅಂದರೆ ನಾವು ಸ್ತೋತ್ರ ಬರ್ತಾ ಇರುತ್ತೆ. ಗರುಡ ಪುರಾಣದಲ್ಲಿ ಹೇಳುತ್ತಾರೆ, ಜೀವನನ್ನ ಕರೀತಾರೆ, ಏನು ಪಾಪ ಮಾಡಿದ್ಯಾ ಹೇಳು, ಹೇಳಲ್ಲ ಏನು ಮಾಡಿಲ್ಲ ಅಂತ. ಅವಾಗ ಚಿತ್ರಗುಪ್ತ ಒಂದು ದಂಡ ತಲೆ ಮೇಲೆ ಇಡುತ್ತಾರೆ, ಇಟ್ಟರೆ ಅವನ ಬಾಯಿಯಿಂದ ಅವನಿಗೆ ಗೊತ್ತಿಲ್ಲದೇನೆ ಎಲ್ಲ ಪಾಪಗಳು ಸರಸರ ಸರಸರನೇ ಹೇಳ್ತಾ ಹೋಗ್ತಾರೆ ಅವನು. ಅದೇ ಥರ ಬೆಳಿಗ್ಗೆದ್ದು ಒಂದು ತಂಬಿಗೆ ನೀರು ತಲೆ ಮೇಲೆ ಬಿದ್ದ ಕೂಡಲೇ ಶುರುವಾಗುತ್ತಾನೆ ಬಾಯಿಯಿಂದ, ನಮಗೆ ಗೊತ್ತಿಲ್ಲದೇನೆ ಸ್ತೋತ್ರಗಳು. ಹೌದಲ್ವ, ನೀವೇ ಸರಸರ ಹೇಳ್ತಾ ಇರ್ತೀವಿ, ಅರ್ಥ ಚಿಂತನೆ ಮಾಡಲ್ಲ, ಏನಾದ್ರೆ ಸಂಪ್ರದಾಯ ಇಲ್ಲ. ಅರ್ಥ ಚಿಂತನೆ ಮಾಡುವ ಸಂಪ್ರದಾಯ ನಮಗಿಲ್ಲ, ಬರೀ ಹೇಳೋದು ಮಾತ್ರ. ಯಾಕಂದ್ರೆ ಎಲ್ಲದಕ್ಕೂ ಸಂಪ್ರದಾಯ ಅಂತ ಹೇಳೋದು ನಮ್ಗೆ ಅಡ್ಡಿ ಆಗಿದೆ, ಚೆನ್ನಾಗಿ ತಲ್ಕೊಂಡಿದ್ದೀವಿ ನಾವು. ಇಲ್ರಿ ನಮ್ಮಲ್ಲಿ ಸುಮ್ಮನೆ ಹೇಳ್ತಾ ಇರ್ತೀವಿ, ಹಾಗೆಲ್ಲ ಚಿಂತನೆ ಮಾಡೋದು ನಮ್ಮಲ್ಲಿ ಹೇಳ್ಕೊಟ್ಟಿಲ್ಲ. ಹೌದು, ಅವಾಗ ಏನ್ ಮಾಡುತ್ತೆ ಮನಸ್ಸು, ನನ್ನ ಕೆಲಸ ಏನಿಲ್ಲ, ಅರ್ಥ ಚಿಂತನೆ ಮಾಡುವುದಾದ್ರೆ ನನ್ನ ಕೆಲಸ, ನಿಮ್ ಪಾಡಿ ನೀವು ಸ್ತೋತ್ರ ಹೇಳಿ ನನ್ನ ಪಾಡಿ ನಾನು ಮಾರ್ಕೆಟ್ ಹೋಗಿ ಬರ್ತೀನಿ ಅಂತ ಮನಸ್ಸು ಎಲ್ಲಿಗೆ ಹೋಗ್ತಾ ಇರುತ್ತೆ, ಮಾರ್ಕೆಟ್ ಹೋಗಿ ಇಲ್ಲಿ ಹೋಗಿರುತ್ತೆ. ಅದಕ್ಕೆ ಆ ಸುಳಾದಿಯೋ ಪಾರಾಯಣವೋ ಏನ್ ಮಾಡ್ತಾ ಇರ್ತೀರೋ ಮಧ್ಯದಲ್ಲಿ ಯಾರೋ ಒಬ್ಬರು ಬಂದು ಏನ್ರಿ ಅಂತ ಮಾತಾಡ್ಸಿದ್ರೆ ಮತ್ತೆ ಮೊದಲಿಗೆ ಬರಬೇಕು, ಎಲ್ಲ ಕಟ್ ಆಗಿರುತ್ತೆ, ಮತ್ತೆ ಮೊದಲಿಗೆ ಪಾರ್ಕೊಂಡು ಬರಬೇಕಾಗಿತ್ತು. ಅದಕ್ಕೆ ಹೇಳ್ತಾ ಇದ್ದಾರೆ ಸ್ತೋತ್ರ ಅಂದ್ರೆ ಮನಸ್ಸು ದೇವರಲ್ಲಿ ಇಲ್ಲ, ಕಣ್ಣು ದೇವರಲ್ಲಿ ಇರೋದೇ ಇಲ್ಲ, ಕಣ್ಣಂತೂ ಇರಲ್ಲ ಮನಸ್ಸಂತೂ ಇರಲ್ಲ, ಬಾಯಿ ಉಚ್ಚಾರ ಮಾಡ್ತಾ ಇರುತ್ತೆ ಅರ್ಥ ಚಿಂತನೆ ಮಾಡಲ್ಲ. ಆದರೆ ಇವ್ರು ಹೇಗೆ ಮಾಡ್ತಾರೆ ಅಂತ ಸ್ವಲ್ಪ ಹೇಳ್ತಾರೆ, ಹೇಗೆ ಮಾಡ್ತಾರೆ ಇವಾಗ ಅಂದರೆ ಮಾಡ್ತಾರೆ ಅಂದರೆ ದೇವರಲ್ಲೇ ಮನಸ್ಸಿಟ್ಟಿರ್ತಾರೆ, ದೇವರಲ್ಲೇ ಕಣ್ಣಿಟ್ಟಿರ್ತಾರೆ, ತನ್ಯಸ್ಥ ಹೃದಯ ಕ್ಷಣ, ದೇವರಲ್ಲೇ ಹೃದಯ ಇಟ್ಟಿರ್ತಾರೆ, ದೇವರಲ್ಲೇ ಕಣ್ಣಿಟ್ಟಿರ್ತಾರೆ, ಅರ್ಥ ಚಿಂತನೆ ಮಾಡ್ತಾ ಇರ್ತಾರೆ, ಅದರ ಅರ್ಥ ಇವನೇ ಅಂತ ಅವನ ಗುಣಗಳ ಚಿಂತನೆ ಮಾಡುತ್ತಾ ಇರ್ತಾರೆ, ಅವನ ಕರುಣೆಯ ಚಿಂತನೆ ಮಾಡುತ್ತಾರೆ. ಆ ಮಾಡುವಾಗ ಅವರ ಮನಸ್ಸು ಕರಗುತ್ತೆ, ಮನಸ್ಸು ಕರಗಿದಾಗ ಮೈ ರೋಮಾಂಚನ ಆಗುತ್ತೆ, ಕಂಠ ಬಿಗದೋಗುತ್ತೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಇಷ್ಟು ಲಕ್ಷಣಗಳಿಂದ ಸದಾ ಸ್ತೋತ್ರ ಮಾಡ್ತಾ ಇರುತ್ತೆ. ಜನ್ಮದಲ್ಲಿ ಯಾವಾಗಾದ್ರೂ ಒಮ್ಮೆ ಆದ್ರೂ ಹೀಗೆ ಮಾಡಿದ್ವ, ಒಂದು ಕಡೆ ಮೈ ರೋಮಾಂಚನ ಚೂರಾದರೂ ಆಗ್ತಾ ಇರ್ಬೇಕು, ಇನ್ನೊಂದು ಕಡೆ ಕಣ್ಣಲ್ಲಿ ನೀರು ಬರ್ತಾ ಇರಬೇಕು ದೇವರ ಒಳ್ಳೆ ಕರುಣೆಯನ್ನು ನೆನೆದು, ಇನ್ನೊಂದು ಕಡೆ ವಿಶೇಷವಾಗಿ ಕಂಠ ಬಿಗದೋಗಿರ್ಬೇಕು. ಅಂತ ತೊದಲು ನುಡಿಗಳು ಬರುತ್ತವ, ಹೆಚ್ಚು ಹೇಳಿ ಬರಲ್ಲ ಕಂಠ ಬಿಗದೋದರೆ. ಅಂತ ನುಡಿಗಳಿಂದ ದೇವರನ್ನು ಎಂದಾದರೂ ಜೀವನದಲ್ಲಿ ಒಂದು ಕ್ಷಣಾದರೂ ಮಾಡಿದುವ, ಮಾಡಿದ್ರೆ ಅವರಿಗೆ ನಾನು ಸಾಕಾಂಗ ನಮಸ್ಕಾರ ಮಾಡ್ತೇನೆ, ಮಾಡಿರ್ಬೋದು ಇಲ್ಲ ಅಂದಿಲ್ಲ, ಅದು ಬಹಳ ಭಾಗ್ಯ, ಬರೋದಿಲ್ಲ. ಪ್ರಾಪರ್ಟಿ ಅದು, ಅವ್ರು ಕೇಳೋದು ಮಾಮೂಲಾಗಿದ್ದಾಗ ದೇವರು ಅಂತೀವಿ, ಪೂಜಾ ಕುತ್ಕಾಲಕ್ಕೆ ಹೋಗ್ಬಿಡುತ್ತಲ್ಲ ಇಲ್ಲಿಗೂ. ಹೌದೌದು, ಯಾಕೆ ನಮ್ಮಲ್ಲಿ ಮನಸ್ಸನ್ನ ಹೊರಗೆ ದೂಡ್ಲಿಕ್ಕೆ ಬೇಕಾದ ಎಲ್ಲಾ ಫೆಸಿಲಿಟಿ ಇದೆ, ಎಲ್ಲಾ ಪಾಪದ ಮುದ್ದೆ ಇದೆ, ಅದಕ್ಕೆ ಹೋಗ್ತಾ ಇದೆ. ಅದಕ್ಕೆ ಹೇಳುತ್ತಾರೆ ಆ ಪಾಪ ಕತ್ತರಿಸಿ ಹೋದರೆ, ಮನಸ್ಸಿನಲ್ಲಿರುವ ಪಾಪ ಕತ್ತರಿಸಿ ಹೋದರೆ ನಾವು ಮನಸ್ಸು ದೇವರಲ್ಲಿ ಇಡಲಿಕ್ಕೆ ಸಾಧ್ಯ. ಆ ಪಾಪ ಕತ್ತರಿಸಿ ಹೋಗ್ಬೇಕಾದ್ರೆ ಏನು ಚಿಂತನೆ ಮಾಡಬೇಕು ಏನಂತ ಅಲ್ಲ, ಇಲ್ಲೊಂದು ಹೇಳ್ತಾ ಇದ್ದಾರೆ ಒಳ್ಳೆ ಉತ್ತು ಹೌದು ಪಾಪ ಹೋಗುತ್ತೆ, ಇನ್ನೊಂದು ನಮಗೆ ಒಳ್ಳೆ ಸ್ತೋತ್ರ ಬರಬೇಕಲ್ಲ, ದೇವರ ಬಾಯಿಯಿಂದ ದೇವರನ್ನು ವಿಶೇಷವಾಗಿ ಕೊಂಡಾಡಬೇಕು, ಅದು ಬರಬೇಕಾ? ಅಂತ ರೀತಿಯಲ್ಲಿ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ಸದಾ ಸ್ತೋತ್ರ ಮಾಡುತ್ತಾ ಇರ್ತಾರೆ. ಯಾರವರು ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು? ಯಾರು ಪರಶುಕ್ಲತ್ರಯರು, ರುಜುಗಣಸ್ಥರು, ಇನ್ನ ಅವಿಚ್ಛಿನ್ನ ಭಕ್ತರು, ಇನ್ನ ಜೀವೋತ್ತಮರು, ವ್ಯಾಪ್ತೋಪಾಸಕರು, ಏಕಾಂತ ಭಕ್ತರು. ಅಲ್ಲ ನನ್ ಬೇಗ ಬರ್ತಾ ಇಲ್ಲ ಯಾರು ಮಹತ್ತತ್ವಾಭಿಮಾನಿಗಳು? ವೆರಿ ಗುಡ್, ಆಯ್ತು. ಇನ್ನ ಇಷ್ಟು ಮೇನ್ ಕನೆಕ್ಷನ್ ಎಲ್ಲಿ ಗೊತ್ತಾ? ಇಲ್ಲಿ ಪಕ್ಕ ಮನೆಯವರಿಗೆ ಯಾರೋ 10 ಲಕ್ಷ ರೂಪಾಯಿ ಕೊಟ್ಟರು, ನಾವೊಂದು ಪಕ್ಕ ಮನೆಯವರಿಗೆ ಯಾರು 10 ಲಕ್ಷ ರೂಪಾಯಿ ಕೊಟ್ಟರು, ನನಗೂ ಅವ್ರು ಕೊಡಲಿ, ಅವರಂದ್ರು ನಿಂಗೆ ಕೊಡ್ಬೇಕು, ಅವ್ರಿಗೂ ನನಗೂ ಕನೆಕ್ಷನ್ ಇದೆ ನಾ ಕೊಡ್ತೇನೆ, ನಿಂಗೆ ಕೊಡಲಿ. ಹಾಗೆ ಬ್ರಹ್ಮವಾಯು ಸರಸ್ವತಿ ಭಾರತೀಯರಿಂದ ದೇವರ ಸ್ತೋತ್ರ ನಡೆದರೆ, ಅದು ಚಿಂತನೆ ಮಾಡಿದರೆ ಅಂಥದ್ದೇ ರೀತಿಯಾದ ಸ್ತೋತ್ರ ನಮ್ಮಲ್ಲಿ ಹೇಗೆ ಬರುತ್ತೆ? ಕನೆಕ್ಷನ್ ಏನು? ನಮಗೆ ಬಿಂಬರವರು ಶುದ್ಧ ಮಾತದು, ಬಿಂಬರೆನಿಪರು ಸೋತ್ತಮರು, ಪ್ರತಿಬಿಂಬರೆನಿಪರು ಸ್ವಾವರರು, ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬಹರಿ ಎಂದು. ಏನಿದೆ ಕನೆಕ್ಷನ್ ಅಪ್ಪ ಅಂದ್ರೆ ನಮ್ಮ ಬಿಂಬರವರು ಕನ್ನಡಿ ಮುಂದೆ ನಾವು ಹೇಗಿರ್ತೇವೆ ನಮ್ಮ ಪ್ರತಿಬಿಂಬ ಹಾಗಾಗುತ್ತೆ. ಇಲ್ಲಿ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ನಮ್ಮ ಗುರುಗಳ 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 ಮೂಲಕ ನಮಗೆ ಬಿಂಬರವರು, ನಮ್ಮ ಗುರುಗಳೆಲ್ಲ ಹಾಗೆ ಆಗಿದ್ದಾರೆ, ನಾವು ಮಾತ್ರ ಬೇರೆ ಇದ್ದೇವೆ. ಅವಾಗೇನು ಮಾಡಬೇಕು? ನಮ್ಮ ಬಿಂಬರಾದಂಥ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ಹೀಗಿದ್ದಾರೆ ಅಂತ ಚಿಂತನೆ ಮಾಡಿದರೆ ನಾವು ಹಾಗೆ ಆಗ್ತೇವೆ. ಇದು ಡೈರೆಕ್ಟ್ ಕನೆಕ್ಷನ್. ನಮಗೆ ಬಿಂಬರವರು ದೇವರಿಗೆ ಸಾಕ್ಷಾತ್ ಪ್ರತಿಬಿಂಬರು ಹೌದು, ನಮ್ಮ ಕನೆಕ್ಷನ್ ಬರಲಿಲ್ಲ, ನಮಗೆ ಬಿಂಬರವರು. ಅದರಿಂದ ವಾಣಿ ಪ್ರಾಣಾಭ್ಯಾಮ್ ಋಕ್ ಸಾಮ ವೇದಾಭ್ಯಾಮ್ ಸ್ತೂಯಮಾನ. ಇಷ್ಟು ದೇವರ ಗುಣಗಳು ಚೂರು ಮಾತ್ರ ಹೇಳಿದ್ರು. ಏನೇನು ಹೇಳಿದ್ರು ಗುಣಗಳು ನೆನಪಾಗುತ್ತಾ? ಆಗ್ತಾ ಇಲ್ಲ. ಒಂದ್ಸಲ ನೋಡೋಣ. ಮೊದಲನೆಯದು ಸಾಮ, ಸಮನಾದ್ದರಿಂದ ಸಾಮ. ಎರಡನೆಯದು ಎಲ್ಲ ಪಾಪ ಶೂನ್ಯನಾದ್ದರಿಂದ ಇವನಿಗೆ ಕೂತು ಅಂತ ಹೆಸರು. ಮೂರನೆಯದು ರಕ್ತ ಪದ್ಮ ಸಮಾನ ನೇತ್ರನಾದ್ದರಿಂದ ಅಂಟಿಲ್ಲದವ. ಮೂರ್ನಾಲ್ಕನೆಯದು ಎಲ್ಲ ಪ್ರಾಣಿಗಳಿಂದ ಯಾವಾಗಲೂ ಸ್ತುತ್ಯನಾದವ. ಎಲ್ಲರಿಗಾಗಿ ಓಂಕಾರ ಸತತ ನುಡಿಯುವ. ವಿಲಕ್ಷಣ ಸುಖ ಭರಿತ. ನಾವು ಕೂಡ ದೇವರನ್ನ ಸುಖಭರಿತ ಸುಖಭರಿತ ಅಂದ್ರೆ ನಮ್ಮ ಈ ಜೀವನವು ಸುಖಭರಿತ ಆಗಿಬಿಡುತ್ತೆ. ಹಾಗೆ ಎಲ್ಲ ವರ್ಣಗಳಲ್ಲೂ ಇದ್ದಾನೆ. ವಾಣಿ ಪ್ರಾಣದಿಂದ ಸದಾ ಸ್ತೋತ್ರ ಮಾಡಿಸಿಕೊಳ್ಳುತ್ತಾ ಇದ್ದಾನೆ. ಇಷ್ಟು ಗುಣಗಳ ಪಟ್ಟಿ ಹೇಳಿದರು. ಇಂಥ ಭಗವಂತ 7 ಕಾಲಗಳಲ್ಲಿ 7 ರೂಪಗಳಿಂದ ಆದಿತ್ಯನಲ್ಲಿ ಇದ್ದುಕೊಂಡು ಎಲ್ಲ ಪ್ರಾಣಿಗಳಿಗೆ ಆಶ್ರಯನಾಗಿದ್ದಾನೆ. ಅದು ಹೇಗೆ ಅಂದರೆ ಸೂರ್ಯೋದಯಕ್ಕೆ 6 ಘಳಿಗೆಗಳ ಮುಂದಿನ ಕಾಲ. ಅದು ಯಾವ ಕಾಲ? ಕುಶಕಾಲ. ಹೌದಾ? ಅಲ್ಲಿ ಯಾವ ಭಗವತ್ ರೂಪ ನಿಂತಿರುತ್ತೆ? ಅದು ಗೊತ್ತಾಯ್ತಲ್ವಾ? ಸರಿ, ಕುಶಕಾಲದಲ್ಲಿರುವ ರೂಪ ಹಿಂಕಾರ ಅಂತ ಗೊತ್ತಾಯ್ತು. ಅಷ್ಟು ತಿಳ್ಕೊಂಡ್ರೆ ಸಾಕ? ಇನ್ನೇನಾದ್ರೂ ಬೇಕ? ಇವಾಗ ಇಷ್ಟಕ್ಕೆ ಮುಂಚೆ ಹೇಳಿದ್ದೆ, ಗುಣಚಿಂತನೆ ಬೇಕು, ಒಣಾಚಿಂತನೆ ಬೇಡ, ಗುಣಚಿಂತನೆ ಬೇಕು. ಗುಣಚಿಂತನೆ ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ ಹಿಂಕಾರ ಅಂತ ದೇವರಿಗೆ ಹೆಸರು. ಯಾರಾದ ಹಿಂಕಾರ? ಸಾಮ ಪ್ರತಿಪಾದ್ಯನಾದ ಪ್ರತ್ಯುಗ್ನ. ಅವನೇ ಹಿಂಕಾರ ಅಂತ ಕರೆಸಿಕೊಂಡು ಉಷಕ್ಕಾಲದಲ್ಲಿ ಇದ್ದಾನೆ. ಆ ಉಷಕ್ಕಾಲದಲ್ಲಿರತಕ್ಕಂತಹ ಪ್ರದ್ಯುಗ್ನ ಆತನಿಗೆ ಹಿಂಕಾರ ಅಂತ ಯಾಕೆ ಹೆಸರು ಅಂದರೆ ಹಿಂ ಸೃಷ್ಟಿಂಕರೋತಿ ಹಿಂಕಾರ ನಾಮ. ಸೃಷ್ಟಿಯನ್ನು ಮಾಡುತ್ತಾನಾದ್ದರಿಂದ ದೇವರಿಗೆ ಹಿಂಕಾರ ಅಂತ ಹೆಸರು. ಆತನ ಬಣ್ಣ ಏನು? ಶ್ಯಾಮವರ್ಣ. ಯದ್ಯಪಿ ವರ್ಣಗಳ ಕುರಿತು ಒಬ್ಬರು ಕೇಳಿದರು, ದೇವರ ವರ್ಣಗಳು ಹೇಗೆ ಇರುತ್ತೆ? ನಾರಾಯಣ ಕೆಂಬಣ್ಣದವರು, ನಾರಾಯಣ ಕೆಂಬಣ್ಣದವರು, ವಾಸುದೇವ ಬಿಳಿ ಬಣ್ಣದವರು, ಸಂಕರ್ಷಣ ಪಿಂಗಳವರ್ಣ. ಪಿಂಗಳ ಅಂದ್ರೆ ಕಪ್ಪು ಕೆಂಪು ಕಲತರೆ, ಯಾವ ಬಣ್ಣ ಮಿಶ್ರ ಬಣ್ಣ ಅದು ಪಿಂಗಳವರ್ಣ. ಅಂದ್ರೆ ಅಕ್ಷತೆ ಬಣ್ಣ, ಪ್ರದ್ಯುಮ್ನ ಹಳದಿ ಬಣ್ಣ, ಅನಿರುದ್ಧ ನೀಲಿ ಬಣ್ಣ. ಇಷ್ಟು ಸಾಮಾನ್ಯ ಬಣ್ಣಗಳು, ದೇವರ ಬಣ್ಣಗಳಿವೆ. ಪ್ರದ್ಯುಮ್ನ ಹಳದಿ ಬಣ್ಣ, ಪ್ರದ್ಯುಮ್ನ ಹಳದಿ ಬಣ್ಣ. ಆ ಹಳದಿಯಲ್ಲಿ ಸ್ವಲ್ಪ ಹಸರು ಮಿಶ್ರ ಅಂತಾರೆ, ಹರಿತ ವರ್ಣ ಅಂತ ಹೇಳ್ತಾರೆ. ನಂತರ ಅನಿರುದ್ಧ ನೀಲಿ ವರ್ಣ. ಬರ್ಕೊಂಡಿದ್ದೀರಾ? ಹೇಳ್ತೀರಾ? ಅನಿರುದ್ಧ ಯಾವ ಬಣ್ಣ? ನೀಲಿ ಬಣ್ಣ. ಪ್ರದ್ಯುಮ್ನ ಸಂಕರ್ಷಣ ಪಿಂಗಳ. ವಾಸುದೇವ ಬಿಳಿ, ನಾರಾಯಣ ಬಂತಲ್ಲ. ಆದರೆ ಇಲ್ಲಿರುವಂತ ಹಿಂಕಾರಣ ಮತ್ತು ಪ್ರದ್ಯುಮ್ನ ಸೂರ್ಯಮಂಡಲದಲ್ಲಿದ್ದಾನೆ, ಕುಶಕಾಲಕ್ಕೆ ನಿಯಾಮಕನಾಗಿದ್ದಾನೆ. ಯಾವ ಬಣ್ಣದಲ್ಲಿದ್ದಾನೆ? ಶ್ಯಾಮವರ್ಣ. ಯದ್ಯಪಿ ಪ್ರದ್ಯುಮ್ನ ಇರಬೇಕಾಗಿದ್ದು ಹಳದಿ ಬಣ್ಣ, ಇಲ್ಲಿ ಹಾಗಿಲ್ಲ, ಶ್ಯಾಮವರ್ಣ, ಕಪ್ಪು ವರ್ಣದಲ್ಲಿದ್ದಾನೆ. ಯಾಕಪ್ಪ ಅಂದ್ರೆ ಸೂರ್ಯ ಮಂಡಲ ಇರೋದೇ ಉದಯಿಸಲಿಕ್ಕೆ ಮೊದಲು ಕಪ್ಪ ಆಗಿರುತ್ತೆ. ಅಂದ್ರೆ ಇವ ಈ ರೂಪ ಧಾರಣೆ ಮಾಡಿದ್ದರಿಂದ, ದೇವ ಈ ಕಪ್ಪು ರೂಪ ಧಾರಣೆ ಮಾಡಿದ್ದರಿಂದ ಸೂರ್ಯ ಮಂಡಲ ಕಪ್ಪ ಆಗಿರುತ್ತೆ, ಏನು ಉದಯಿಸಲಿಕ್ಕೆ ಮೊದಲು. ಅಂತ ಶ್ಯಾಮವರ್ಣ ಪ್ರದ್ಯುಮ್ನ ಉದಯಿಸದ ಸೂರ್ಯನಲ್ಲಿದ್ದಾನೆ. ಈತ ಪಶುಗಳಿಗೆ ಆಶ್ರಯ. ಅದಕ್ಕೆ ನಾವು ಹೇಳಲಿಕ್ಕೆ ಮುಂಚೆ ನಮ್ಮನ ಎಪಿಸೋಡ್ ಯಾವುದು? ಪಕ್ಷಿಗಳು. ನಮಗೆ ಒಮ್ಮೊಮ್ಮೆ ಯಾವಾಗಾದರೂ ಮೂರು ಮೂರುವರೆಗೆ ಎಚ್ಚರ ಆಗುತ್ತೆ ಅಂದುಕೊಳ್ಳಿ, ಅಪ್ಪ ಅಂತ ನೋಡ್ತೇವೆ. ಮೂರು ಇನ್ನ ಆಗಿತ್ತೋ ಇಲ್ಲೋ ಟೈಮ್ ನೋಡ್ಲಿಕ್ಕೆ ಮೊದಲೇ ಈ ಪಕ್ಷಿಗಳು ಶುರು ಮಾಡುತ್ತವೆ. ಶುರು ಆಗಿದ್ಕೊಳ್ಳೆ ಅಪ್ಪ ಹೇಳಲೇಬೇಕಲ್ಲ ಅಂತ ಶುರು ಆಗುತ್ತೆ. ಯಾಕೆ ಅದು ಎದ್ದಿದೆ, ನಾವೇನು ಹೇಳಲೇಬೇಕು. ಆದ್ರೆ ಮಲಗ್ತೇವೆ ಮತ್ತ ಆರೂವರೆ ಅವರಿಷ್ಟ, ಅವರವರ ಸಾಧನೆ. ಮೂರುವರೆಗೆ ಹೇಳಲೇಬೇಕಂತೆ. ಈ ಪಕ್ಷಿ ಪ್ರಾಣಿಗಳು ಹೇಳಲಿಕ್ಕೆ ಮೊದಲೇ ನಾವು ಹೇಳಬೇಕಂತೆ. ಎದ್ದು ನಮ್ಮ ಶಬ್ದದಿಂದ ಅವು ಹೇಳಬೇಕು, ಅದರ ಶಬ್ದದಿಂದ ನಾವು ಹೇಳಬಾರದು. ಅದಕ್ಕೆ ಲೋಕದಲ್ಲಿ ನೋಡಿ, ಸಾಮಾನ್ಯವಾಗಿ ಕೋಗಿಲೆಯಂತೆ ಇವರು ಹಾಡುತ್ತಾರೆ ಅಂತ ಹೇಳ್ತಾರೆ. ಎಲ್ಲ ಆದರೂ ಇವರಂತೆ ಕೋಗಿಲೆ ಹಾಡುತ್ತೆ ಅಂತ ಹೇಳ್ತಾರ? ಇಲ್ಲ ನೋಡಿ, ಇವರು ಸಿಂಹದಂತೆ ಇದ್ದಾರೆ ಅಂತ ಹೇಳ್ತಾರೆ. ಇವರಂತೆ ಸಿಂಹ ಇದೆ ಅಂತ ಯಾರಾದ್ರೂ ಹೇಳಿದ್ರ? ಇಲ್ಲ. ನಾವು ಅಂದ್ರೆ ಪಶು ಪಕ್ಷಿಗಳಿಗಿಂತ ಬಹಳ ಕಡಿಮೆ ಮಟ್ಟದವರು. ಅದಕ್ಕೆ ಅದರ ಕಂಪ್ಯಾರಿಸನ್ ನಮ್ಗೆ ಕೊಡ್ತಾರೆ, ನಮ್ಮದ ಕೊಡೋದಿಲ್ಲ. ಅದಕ್ಕೆ ಪಶುಗಳು ಹಿಂಕಾರಣ ಭಗವಂತನನ್ನ ಆಶ್ರಯ ಮಾಡಿರುತ್ತೆ. ಅದಕ್ಕೆ ಹಿಂಕಾರ ಆಶ್ರಯತ್ವಾದೇವಹಿ ಪಶವ ಹಿಂ ಶಬ್ದ ಕೊಡುವಂತೆ. ಪಶುಗಳೆಲ್ಲ ಹಿಂ ಅಂತ ಶಬ್ದ ಮಾಡುತ್ತಂತೆ, ಹಕಾರವರು. ಆಕಳು ಏನ್ ಶಬ್ದ ಮಾಡುತ್ತೆ ಹೇಳ್ರಿ? ಅಂಬಾ ಅಂತಲ್ಲ, ಅಲ್ಲ, ನಾನು ಹಾಗೆ ಅನ್ಕೊಂಡಿದ್ದೆ. ಹರಿವಂಶ ನೋಡಿದ ಹಾಗೆ ಹೇಳಿದರು, ಅಂಬಾ ಅಂಬಲ್ಲಂತೆ. ಯಾಕೆ ಹೇಳಿದ್ರೆ ಅದರಿಗೆ ಗೊತ್ತು, ಒಳಗೆ ದಾನ್ಸೋರು ಅವರೇ ಅಲ್ಲ, ಅವ್ರು ಹೇಳ್ತಾರೆ ಅಂಬಾ ಅಲ್ಲ, ಹಂಭಾರವೇಣ ಹಕಾರ ಬರುತ್ತೆ ಆಕಳ ಬಾಯಿಯಿಂದ. ಹಿಂಕಾರ ನಾಮಕ ಭಗವಂತನ ಹಕಾರ ಸದಾ ಬರ್ತಾ ಇರುತ್ತೆ ಆಕಳ ಬಾಯಿಯಿಂದ. ಆ ಬಾಯಿಯಿಂದ ಭಗವಂತನ ಹಕಾರದ ಉಚ್ಚಾರ ಸದಾ ಬರುತ್ತಾದ್ದರಿಂದ ಅದರ ತುಟಿ ಬಹಳ ಶುದ್ಧವಾದ. ಅದನ್ನು ಏನಂತ ಕರೀತಾರೆ? ಪ್ರೋಷ್ಠ ಅಂತ ಕರೀತಾರೆ. ಪ್ರಕೃಷ್ಟವಾದ ಓಷ್ಠ ತುಟಿಗಳಿರುವಂಥದ್ದು. ಅದರ ಬಾಯಿಯಿಂದ ಅಳು ಬಂದರೂ ಹಂಬ, ಸಂತೋಷ ಆದರೂ ಅದೇ ಶಬ್ದ, ಏನು ಬೇಕಾದರೂ ಅದೇ. ಅದು ಮಾತಾಡಲಿಕ್ಕೆ ಬೇರೆನಿಲ್ಲವೇ ಇಲ್ಲ, ಸದಾ ದೇವರ ನಾಮ ಬರ್ತಾ ಇರುತ್ತೆ. ಅದಕ್ಕೆ ಅದನ್ನ ಪ್ರೋಷ್ಠ ಅಂದರು. ಮತ್ತು ಬರುತ್ತಲ್ಲ ಯಾವ ಭಾಗವತ ಪ್ರೋಷ್ಠಪದಿ, ಯಾರ ಪ್ರೋಷ್ಠಪದಿ ಅಂತ ಬಂತು ಅಂದರೆ ಪ್ರೋಷ್ಠ. ಒಳ್ಳೆ ತುಟಿ ಇರುವಂತಹ ಪ್ರಾಣಿ ಯಾವುದು? ಎರಡಿದೆ, ಅದರಲ್ಲಿ ಒಂದು ಆಕಳು. ಆಕಳ ತುಟಿ ಪ್ರೋಷ್ಠ, ಆದ್ದರಿಂದ ಒಳ್ಳೆ ಓಷ್ಠ ಇರತಕ್ಕಂತಹ ಪ್ರಾಣಿಯ ಪದ ಅಂದ್ರೆ ಆಕಳ ಪದ. ಆಕಳ ಪದದ ಆಕಾರದಲ್ಲಿ ನಕ್ಷತ್ರಗಳ ಗುಂಪು ಎಲ್ಲಿರುತ್ತೋ ಆ ನಕ್ಷತ್ರಗಳ ಗುಂಪು ಆಕಳ ಪದದ ಆಕಾರದಿಂದ ಇರೋದರಿಂದ ಅದಕ್ಕೆ ಪ್ರೋಷ್ಠ ಪದ ಅಂತ ಹೇಳ್ತಾರೆ. ಪ್ರೋಷ್ಠ ಪದ ಅಂತ ಪ್ರೋಷ್ಠ ಪದ ಯಾವುದು? ಪೂರ್ವ ಭದ್ರ, ಉತ್ತರ ಭದ್ರ, ಈ ಎರಡೂ ನಕ್ಷತ್ರಗಳು ಕೂಡ ಪ್ರೋಷ್ಠ ಪದಗಳು. ಆಕಳ ಪಾದದ ಆಕಾರದಲ್ಲಿರುವ ಒಂದು ನಕ್ಷತ್ರ ಅಲ್ಲ, ಇಪ್ಪತ್ತೇಳು ನಕ್ಷತ್ರಗಳ ಗುಂಪಿದೆಯಲ್ಲ ಅದು ಯಾವುದು? ಒಂದೊಂದು ನಕ್ಷತ್ರ ಅಲ್ಲ, ನಕ್ಷತ್ರಗಳ ಗುಂಪು ಅದನ್ನ ಕರೀತಾರೆ. ಅಶ್ವಿನಿ ನಕ್ಷತ್ರ ಅಂದರೆ ಕುದುರೆಯ ಮುಖದ ಆಕಾರದಲ್ಲಿ ನಕ್ಷತ್ರಗಳ ಗುಂಪಿದ್ದರೆ ಆ ಇಡೀ ಗುಂಪನ್ನ ಕರೆದದ್ದು ಅಶ್ವಿನಿ ಅಂತ. ಯಾವ ತಿಂಗಳಿನ ಹುಣ್ಣಿಮೆಯ ದಿನ ಪೂರ್ವ ಭಾದ್ರ ಅಥವಾ ಉತ್ತರ ಭಾದ್ರ ನಕ್ಷತ್ರಗಳು ಬರುತ್ತೋ ಆ ತಿಂಗಳು ಯಾವುದು? ಪ್ರೋಷ್ಠ ಪದ ಅಂದರೆ ನಕ್ಷತ್ರ, ಅದಕ್ಕೆ ಸಂಬಂಧಪಟ್ಟ ತಿಂಗಳಾದ್ದರಿಂದ ಪ್ರೋಷ್ಠ ಉಪದಿ. ಆಕಳ ಪಾದದ ಗುರುತಿನಲ್ಲಿ ಇರುವ ನಕ್ಷತ್ರಗಳ ಗುಂಪು ಯಾವ ತಿಂಗಳಲ್ಲಿ ಬರುತ್ತೋ ಆ ತಿಂಗಳಿಗೆ ಪ್ರೋಷ್ಠಪದಿ, ಆ ತಿಂಗಳಲ್ಲಿ ಹೇಳುವ ಭಾಗವತಕ್ಕೆ ಪ್ರೋಷ್ಠಪದಿ ಭಾಗವತ ಅಂತ ಹೆಸರು. ಸರಿಯಾ? ಹಾಗಾದರೆ ಆಕಳು ಸದಾ ಹಕಾರವನ್ನ ಹಿಂಕಾರವನ್ನ ಹೇಳ್ತಾ ಇರುತ್ತೆ. ಹಿಂಕಾರ ಯಾವಾಗಲೂ ಪಶುಗಳು ತರ್ತಾ ಇರುತ್ತೆ. ಇದನ್ನು ಚಿಂತನೆ ಮಾಡಬೇಕಂದ್ರೆ ಯಾವಾಗ? ಬೆಳಿಗ್ಗೆ ಎದ್ದ ಕೂಡಲೇ ಚಿಂತನೆ ಮಾಡಬೇಕು. ನಂತರ ಆದಿತ್ಯ ಉದಯ ನಂತರ, ಸೂರ್ಯ ಉದಯ ಆದ ಕೂಡಲೇ ಬರುವುದು ಯಾವುದು? ಪ್ರಾತಃಕಾಲ. ಪ್ರಾತಃಕಾಲದಲ್ಲಿ ಪ್ರಸ್ತಾವನಾಮಕ ವಾಸುದೇವ ಇದ್ದಾರೆ. ಪ್ರಸ್ತಾವನಾಮಕ ವಾಸುದೇವ ದೇವನಿಗೆ ಪ್ರಸ್ತಾವ ಅಂತ ಯಾಕೆ ಹೆಸರು ಬಂತು ಅಂದರೆ ಪ್ರಥಮ ಅವತಾರ ರೂಪತ್ವ. ಮೊದಲು ನಾರಾಯಣನಿದ್ದ ಹಳೆಯ ಕಾಲದಲ್ಲಿ, ತನ್ನಿಂದ ರೂಪಗಳು ಹೊರ ತೆಗೆದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳು ತೆಗೆದ. ಅದರಲ್ಲಿ ಮೊದಲು ತೆಗೆದದ್ದು ಯಾವ ರೂಪ? ಆದರೆ ಮೊದಲ ಅವತಾರ ರೂಪ ಯಾವುದು? ವಾಸುದೇವ. ಪ್ರಥಮ ಅವತಾರ ರೂಪನಾದ್ದರಿಂದ ಪ್ರಸ್ತಾವ ಅಂತ ವಾಸುದೇವನ ಹೆಸರು. ಎಲ್ಲ ಇರುತ್ತಮ್ಮ, ಚೇಂಜ್ ಆಗುತ್ತೆ, ಎಲ್ಲ ಆಗುತ್ತೆ. ಸ್ವಲ್ಪ ಇರ್ತೀರಾ? ಕೇಶವಾದಿ ಇಪ್ಪತ್ತು ನಾಲ್ಕಲ್ಲಿ ಬರುವಂತಹ ವಾಸುದೇವ, ನಾರಾಯಣ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ ಬೇರೆ, ಈ ಐದು ರೂಪಗಳು ಬೇರೆ. ಇದು ವ್ಯೂಹ ರೂಪದ ರೂಪಗಳು. ಇಲ್ಲಿ ಸಂಕರ್ಷಣ ಅಂತ ಹಿಡಿದ ಕೂಡಲೇ ಕೈಯಲ್ಲಿ ಮುಸಲ ಹಲ ಎಲ್ಲ ಹಿಡ್ಕೊಂಡಿರ್ತಾನಂತ. ಆಯುಧಗಳ ವಿನ್ಯಾಸವೂ ಬೇರೆ, ಬಣ್ಣಗಳ ವಿನ್ಯಾಸವೂ ಬೇರೆ, ಒಂದೊಂದಕ್ಕೂ ಬರುತ್ತೆ. ಅದನ್ನು ವಿಸ್ತಾರವಾಗಿ ಹೇಳ್ತೇನೆ, ಮುಂದೆ ಬಂದಾಗೆಲ್ಲ ಹೇಳ್ತೇನೆ. ಈ ರೂಪಗಳು ಬೇರೆ. ಕೇಶವಾದಿ ಚತುರ್ವಿಂಶತಿ ರೂಪಗಳಲ್ಲಿ ಬಂದ ರೂಪಗಳು ಆ ನಾಲ್ಕಕ್ಕೆ ಬೇರೆ ಬೇರೆ ರೀತಿಯಾಗಿ ಹಿಡ್ಕೊಂಡ್ರೆ ಶಂಖ ಚಕ್ರ ಕದಾಪದ್ಮಗಳನ್ನೇ ಬೇರೆ ಬೇರೆ ರೀತಿಯಾಗಿ ಹಿಡಿದಾಗ ಆ ರೂಪಗಳು ಬೇರೆ ಆಗುತ್ತೆ. ವಿನ್ಯಾಸ ಆಯುಧಗಳ ವಿನ್ಯಾಸದಿಂದ ಬಂದದ್ದಲ್ಲೇ ಆದರೆ ಇಲ್ಲಿ ರೂಪವೇ ಬದಲಾವಣೆ, ಬಣ್ಣಗಳೇ ಬದಲಾವಣೆ ಆಗುತ್ತೆ. ಇಲ್ಲಿ ಪ್ರಸ್ತಾವನಾಮಕ ವಾಸುದೇವ ಇರ್ತಾನೆ. ಹೇಗಿರ್ತಾನೆ? ಲೋಹಿತ ವರ್ಣ ವಾಸುದೇವ ಸೂರ್ಯ ಅಂದರೆ ಕೆಂಬಣ್ಣದ ವಾಸುದೇವ. ಯದ್ಯಪಿ ವಾಸುದೇವ ಬಿಳಿ ಬಣ್ಣದ, ಬಿಳಿ ಬಣ್ಣದ ವಾಸುದೇವ ಇಲ್ಲಿ ಹೇಗಿದ್ದಾನೆ? ಕೆಂಬಣ್ಣದಲ್ಲಿದ್ದಾನೆ. ಅಂದರೆ ಹೇಗೆ ಚಿಂತನೆ ಮಾಡೋದು? ಉಷಕ್ಕಾಲದಲ್ಲಿ ಎದ್ದ ಕೂಡಲೇ ಸೂರ್ಯಮಂಡಲದಲ್ಲಿ ಇರುವಂತಹ ಶ್ಯಾಮವರ್ಣನಾದ ಹಿಂಕಾರಣಾಮ ಪ್ರತಿಪಾದ್ಯನಾದ ಪ್ರದ್ಯುಮ್ನ, ಸ್ವಾಮಿ ನೀನೇ ಪಶುಗಳಿಗೆ ಎಲ್ಲದಕ್ಕೂ ಆಶ್ರಯನಾಗಿದ್ದೀಯಾ, ನಿನಗೆ ನಮಸ್ಕಾರವಯ್ಯ ಅಂತ ಬೆಳಿಗ್ಗೆ ಹೇಳಬೇಕು. ನಂತರ ಪ್ರಾತಃಕಾಲದಲ್ಲಿ ಹೇ ಪ್ರಸ್ತಾವನಾಮಕ ವಾಸುದೇವ, ನೀನೇ ಪ್ರಸ್ತಾವ ಅಂತ ಕರೆಸಿಕೊಂಡಿದ್ದೀಯಾ, ಪ್ರಥಮ ಅವತಾರ ರೂಪಿ ನಿಂತಿದ್ದೀಯಾ ಸೂರ್ಯಮಂಡಲದಲ್ಲಿ, ಕೆಂಬಣ್ಣದಿಂದ ಇದ್ದೀಯ, ನಿನಗೆ ನಮಸ್ಕಾರವಯ್ಯ ಅಂತ ಸಲ್ಲಿಸಬೇಕು. ಹಾಗೆ ಕಾಲ ಕಾಲಕ್ಕೆ ಆ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ನಮಸ್ಕಾರ ಸಲ್ಲಿಸಬೇಕು. ಯಾಕೆಂದರೆ ದೇವರಿಗೆ ಷೋಡಶೋಪಚಾರ ಮಾಡಲಿಕ್ಕೆ ನಮಗಾಗಲ್ಲ. ನಮಸ್ಕಾರವೇ ಷೋಡಶೋಪಚಾರ ಪೂಜಾ ಅಂತ ತಿಳಿದು ಕಾಲ ಕಾಲಕ್ಕೆ ಸಾಮ ಪ್ರತಿಪಾದ್ಯನಾದ ಭಗವದ್ ರೂಪವನ್ನು ನಾವು ಚಿಂತನೆ ಮಾಡಿ ನಮಸ್ಕಾರ ಮಾಡಬೇಕು. ನೋಡಿ ಅಂತ ಹೇಳಿಲ್ಲ ನಾನು, ಮನಸ್ಸಲ್ಲಿ ನಮಸ್ಕಾರ ಮಾಡಿ. ಉದಯಿಸುವ ಸೂರ್ಯನನ್ನ ಅಸ್ತಮಿಸುವ ಸೂರ್ಯನನ್ನ ನೋಡಬಾರದು. ಯಾಕೆ ಅಂದರೆ ಆ ರಶ್ಮಿಗಳು ತೀವ್ರವಾಗಿರುತ್ತೆ. ಅದು ಶಾಸ್ತ್ರದಲ್ಲಿ ಹೇಳಿದ ಕಾರಣವೂ ಅದೇ. ರಶ್ಮಿಗಳು ಸೂರ್ಯನಿಂದ ಉದಯಿಸುವಾಗ ಮತ್ತು ಅಸ್ತಮಿಸುವಾಗ ಬರುವಂತ ಕಾಂತಿ ತುಂಬಾ ತೀವ್ರವಾಗಿರುತ್ತೆ. ಅದು ದೇಹದ ಮೇಲೆ ವಿಷದ ಪರಿಣಾಮ ಬೀರುತ್ತೆ. ಆದ ಕಾರಣ ಸಂಧ್ಯಾಕಾಲದಲ್ಲಿ ಈ ಸನ್ಸೆಟ್ ಅಂತ ನೋಡ್ತಾ ಇರ್ತಾರಲ್ಲ, ಆಗುಂಬೆ ಘಟ್ಟದಲ್ಲಿ ನೋಡ್ತಾ ಇರ್ತಾರೆ, ಹಾಗೆ ನೋಡಬಾರದು ಅಂತ ಶಾಸ್ತ್ರ ವಿಧಾನ. ವಾಸುದೇವ ಪ್ರಸ್ತಾವನಾಮಕ ವಾಸುದೇವ ಯಾರಿಗೆ ಆಶ್ರಯ ಅಂದ್ರೆ ನಮಗೆಲ್ಲ ಆಶ್ರಯ, ಮನುಷ್ಯರಿಗೆ ಆಶ್ರಯ. ಪ್ರಸ್ತಾವನಾಮಕ ವಾಸುದೇವನನ್ನ ಆಶ್ರಯ ಮಾಡಿಕೊಂಡಿದ್ದರಿಂದ ಎಲ್ಲ ಮನುಷ್ಯರಿಗೆ ಏನು ಬರುತ್ತೆ ಅಂದರೆ ನಮಗಿರೋದು ನಿತ್ಯ ಮಾಡ್ತೇವಲ್ಲ, ಏನು ಮಾಡ್ಲಿಕ್ಕೆ ಹೋದ್ರೂ ನಮ್ಮಲ್ಲಿ ಏನಿರುತ್ತೆ, ಇನ್ನೊಬ್ಬರು ಹೊಗಳಬೇಕು. ಅದನ್ನು ಹೇಳ್ತಾರೆ ಪ್ರಶಂಸಾ ಕಾಮ ಕರ್ಮಾರಂಭಕಾಹ ಪ್ರಶಂಸಾ ಕಾಮಶ್ಚ ಭವಂತಿ. ರಾತ್ರಿ ಮನೆಗೆ ಬಂದು ಕೂಡಲೇ ಸಾಕು, ಇವತ್ತಿಗೆ ಜನ್ಮ ಮುಗಿತು ಅಂತ ಮಲ್ಕೊಂಡ್ಬಿಡ್ತಾರೆ, ಅಷ್ಟು ಸುತ್ತಾಗಿರುತ್ತೆ. ಬೆಳಿಗ್ಗೆ ಕೂಡಲೇ ಇದು ಮಾಡ್ಲ ಅದು ಮಾಡ್ಲ ಅಂತ ಹುರುಪು ಬರುತ್ತಲ್ಲ, ಅದು ಬರೋದೇ ವಾಸುದೇವನಿಂದ. ಅಷ್ಟೇ ಅಲ್ಲ, ಆ ಹುರುಪು ಬಂದಾಗೆಲ್ಲ ಚಿಕ್ಕ ಹುಡುಗರು ಮೊದಲುಕೊಂಡು ದೊಡ್ಡವರ ಪರ್ಯಂತ ಹುರುಪು ಬರುವುದು ಹೇಗೆ ಹೇಳಿ, ಫಾರ್ಮೇಷನ್ ಆಗೋದು. ಹುಡುಗರಿಗೆ ನಾನೇ ಕ್ಲಾಸ್ ಅಲ್ಲಿ ಫಸ್ಟ್ ಬರಬೇಕು, ನನಗೆ ಎಲ್ಲರೂ ನನ್ನ ಕಡೆ ನೋಡಬೇಕು, ಕ್ಲಾಸ್ ನನಗೆ ಆಗ್ಬೇಕು. ಸರಿಯಪ್ಪ, ಉದ್ಯೋಗಕ್ಕೆ ಬಂದ್ರ ಓದಾಯ್ತಾ, ಅದರಲ್ಲೂ ಕೂಡ ನಾನು ಜಾಬ್ ಅಲ್ಲಿ ಫಸ್ಟ್ ಇರಬೇಕು, ನನಗೆ ಪ್ರಮೋಷನ್ ಬರಬೇಕು ಎಲ್ಲರಲ್ಲಿ. ಹೌದಾ? ಪ್ರಶಂಸೆ ಕಾಮ ಬೇಡಪ್ಪ, ಎಲ್ಲ ಬಿಟ್ಟು ದೇವರ ಚಿಂತನೆ ಮಾಡ್ಲಿಕ್ಕೆ ಬರೋಣ, ಭಜನಾ ಮಂಡಳಿಯಲ್ಲಿ ಸೇರ್ಕೊಂಡು ಹಾಡು ಹೇಳೋಣ, ನಾನೇ ಸ್ವಲ್ಪ ಚೆನ್ನಾಗಿ ಹೇಳಬೇಕು, ಎಲ್ಲ ನನ್ನ ಕಡೆ ನೋಡಬೇಕು ಹಾಡು ಹೇಳಿದಾಗ. ಅವತ್ತು ಸಹ ಹಾಡು ಹೇಳಿ ಯಾರು ಕೂಡ ಚೆನ್ನಾಗಿ ಹೇಳಿದ್ದೀರಾ ಅಂತ ಹೇಳದಿದ್ರೆ ಹೊಟ್ಟೆಯಲ್ಲಿ ಕಸಿ ಬಿಸಿ ಆಗ್ತಾ ಇರುತ್ತೆ. ಯಾರು ಹೇಳಿಲ್ಲ, ಇದು ಹಾಡು ಹೇಳೋ ಕಾಲಕ್ಕೆ ನೋಡ್ತಾ ಇರ್ತೀವಿ, ಯಾರು ನಮ್ಗೆ ನೋಡ್ತಾ ಇರ್ತಾರ ಅಂತ. ಹಾಗೆ ದೇವರ ಪೂಜಾ ಮಾಡೋ ಕಾಲಕ್ಕೂ ಅಷ್ಟೇ, ಒಂದು ತೀರ್ಥಯಾತ್ರೆ ಹೋಗಿರ್ತಾರೆ, ದೇವರ ಪೂಜೆ ಕೂತಿರ್ತಾರೆ, ಅವರ ಪೆಟ್ಟಿಗೆ ಅವ್ರು ನೋಡ್ಬೋದಾ? ಇಲ್ಲ, ಎಲ್ಲರ ಪೆಟ್ಟಿಗೆ ನೋಡ್ತಾ ಇರ್ತಾರೆ, ಯಾರ್ಯಾರ ಪೆಟ್ಟಿಗೆಯಲ್ಲಿ ಏನೇನಿದೆ. ಕೊನೆಗೆ ಪೂಜಾ ಮಾಡೋ ಕಾಲಕ್ಕೆ ಆರತಿ ಮಾಡೋ ಕಾಲಕ್ಕೆ ಯಾರು ತಂದುಕೊಂಡಿರಲ್ಲ, ಅಲ್ಲಿ ಇವರಿಗೆ ಗೋವಿಂದ ಅಂತಾರೆ. ಇವರ ಆರತಿ ಮಾಡೋ ಕಾಲಕ್ಕೆ ಎಲ್ಲರೂ ಇವ್ರ ಕಡೆ ನೋಡ್ತಾ ಇರ್ತಾರೆ, ಅಪ್ಪ ನೋಡಿದಿರಲ್ಲ ಅಂತ ಪರೋಕ್ಷ ಜ್ಞಾನ ಆನಂದ. ಇದು ಎಲ್ಲರಲ್ಲಿ ಸಾಮಾನ್ಯ. ಏನದು ಅಂದ್ರೆ ಪ್ರಶಂಸೆ, ನಾನ್ ದೊಡ್ಡವ ನಾನು ನಾನು ಅಂತ. ಅದು ಬರೋದೇ ವಾಸುದೇವರಿಂದ. ಈಗ ಏನಾಯ್ತು, ಅದು ಹೋಗ್ಬೇಕಲ್ಲ, ಹೋಗಬೇಕಾದ್ರೆ ಕೊಟ್ಟವನೇ ಕಳೆಯಬೇಕು, ವಾಸುದೇವರನ್ನ ಪ್ರಾರ್ಥನೆ ಮಾಡಬೇಕಂತ. ಸ್ವಾಮಿ ಇಷ್ಟು ಕಾಲ ಕೊಟ್ಟಿದ್ದೀಯ, ಇನ್ನು ಮೇಲೆ ಕೊಡಬೇಡ, ಸ್ವಾಮಿ ಉದ್ಧಾರ ಮಾಡುವಂತ ದೇವರನ್ನ ಕೇಳಬೇಕು. ನಂತರ ಬರುವಂತಹ ಕಾಲ ಯಾವುದು? ಸಂಗಮ ಕಾಲ. ಅಂದರೆ ಬೆಳಿಗ್ಗೆ 8:30 11 ಬರತಕ್ಕಂಥ ಕಾಲ ಸಂಗಮ ಕಾಲ. ನಿಮ್ಮ ಭಾಷೆಯಲ್ಲಿ ಕರಿಬೇಕಾದ್ರೆ ಫಲಹಾರದ ಕಾಲ. ಅಲ್ಲ, ಎಲ್ಲಿ ಹೋದ್ರೂ ಕೂಡ ಎಲ್ಲಾದ್ರೂ ಒಂದು ತೀರ್ಥಯಾತ್ರೆ ಒಂದು ಗ್ರೂಪ್ ಆಗಿ ಹೋಗಿ ಭಾಗವತ ಪ್ರವಚನ ಮಾಡಿಸ್ತಾ ಇದ್ರೆ ಯಾರಾದ್ರೂ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗಿನ ಭಾಗವತ ಹೇಳ್ತಾರ, ಆಚಾರ್ಯ ಸ್ವಲ್ಪ ಮೀನ್ ಟೈಮ್ ಫಲಹಾರ ಕಾಫಿ ಟೈಮ್ ಕೊಟ್ಟು ಬಿಡಿ, ಅದು ಸಾಕು. ಅದಿದ್ರೆ ಭಾಗವತ ಕೇಳಬೇಕು ಪುಣ್ಯ ನಮಗೆ. ಅಲ್ಲಿ ಕೂಡ ಅದೇ ಮಾಡ್ತಾ ಇರ್ತೇವೆ, ಫಲಹಾರ ಬೇಕು, ಫಲಹಾರ ಕಮ್ಮಿ ಆದ ಕೂಡಲೇ ಶುರು ಆಗ್ತದೆ. ಏನು ಅರೇಂಜ್ಮೆಂಟ್ ಸರಿ ಇಲ್ಲ. ಭಾಗವತ ಕೇಳಲಿಕ್ಕೆ ಬಂದದ್ದು ಒಂದು ಹೊತ್ತು ಕಾಫಿ ಇಲ್ಲ ಅಂದ್ರೆ ಎಷ್ಟೋ ದುಃಖ ಅವರಿಗೆ, ಅಯ್ಯೋ ಏನೋ ಕಳ್ಕೊಂಡು ಅಲ್ಲ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ ಸಂಗಮ ಕಾಲ. ಸಂಗಮ ಕಾಲದಲ್ಲಿ ಯಾವ ಭಗವಂತ ಇದ್ದಾನೆ? ಆದಿ ನಾಮಕ ಸಾಮ ಪ್ರತಿಪಾದ್ಯನಾಗಿರತಕ್ಕಂಥ ನೀಲವರ್ಣ ವರಾಹನಿದ್ದಾನೆ. ಆ ನೀಲವರ್ಣ ವರಾಹನಿಗೆ ಆದಿ ಅಂತ ಹೆಸರು. ದೇವರಿಗೆ ಆದಿ ಅಂತ ಯಾಕೆ ಹೆಸರು ಅಂದರೆ ಕಲ್ಯಾಣಿ ಹೇತುತ್ವ ಅಂದರೆ ಸಮಸ್ತ ಮಂಗಳಗಳಿಗೆ, ನಮಗೆ ಬರುವಂತಹ ಮಂಗಳಗಳಿಗೆ ಇವನೇ ಕಾರಣನಾದ್ದರಿಂದ ಇವನಿಗೆ ಆದಿ ಅಂತ ಹೆಸರು. ಈ ಆದಿ ನಾಮಕ ನೀಲವರ್ಣ ವರಾಹ ಯಾರಿಗೆ ಆಶ್ರಯ ಅಂದ್ರೆ ಎಲ್ಲರಿಗೂ ಆಶ್ರಯ ಅಂದ್ರು. ಎಲ್ಲರೂ ತಿರುಗಾಡತ್ತೇವಲ್ಲ, ಬಿದ್ದು ಹೋಗದೆ ವರಾಹ ಹಿಡಿದಿರ್ತಾರೆ ನಮ್ಮನ್ನ. ಅಷ್ಟೇ ಅಲ್ಲ, ವಿಶೇಷತಃ ಪಕ್ಷಿ ಆಶ್ರಯ, ಪಕ್ಷಿಗಳು ಮೇಲೆ ಹರ್ತಾ ಇರುತ್ತೆ. ನಮಗೂ ಒಮ್ಮೊಮ್ಮೆ ಅನಿಸ್ತಾ ಇರುತ್ತೆ, ಈ ಬಸ್ಸುಗಳಲ್ಲಿ ಹೋಗಿ ಹೋಗಿ ಸಾಕಾಗಿರುತ್ತೆ, ನಾವು ಹಾರ್ತಾ ಹೋದ್ರೆ ಚೆನ್ನಾಗಿರುತ್ತೆ, ಯಾವ ಮೈಲಿಗೆ ಏನು ತೊಂದರೆ ಇರಲ್ಲ. ಎಲ್ಲಿ ಬಸ್ಸಲ್ಲಿ ಹೋದ್ರೆ ಪಕ್ಕದಲ್ಲೇ ಟಿಫಿನ್ ಬ್ಯಾಗ್ ಓಪನ್ ಮಾಡ್ತಾರೆ, ಎಲ್ಲ ಎಂಜಲ್ ಭಯ. ಟ್ರೈನಲ್ಲಿ ಹೋದ್ರು ಎಂಜಲ್ ಭಯ, ಹೋಗ್ಲಿ ಅಪ್ಪ ಪಕ್ಷಿ ತರ ಫ್ಲೈಟ್ ಅಲ್ಲಿ ಹೋಗೋಣ ಅಂತ ಬೆನ್ನಿಗೆ ಟೇಬಲ್ ಇಟ್ಟಿರ್ತಾರೆ, ಆ ಸೀಟಿಗೆ ಟೇಬಲ್, ಹಿಂದಿನ ಊಟ ಮಾಡ್ತಾ ಇರ್ತಾರೆ. ನಮ್ಮ ಮೈ ಎಲ್ಲ ಮೈಲಿಗೆ ಎಲ್ಲ ಆಗಿರುತ್ತೆ. ಇದಿಲ್ಲದೆ ಹೋಗ್ಬೇಕಾದ್ರೆ ಪಕ್ಷಿಗಳ ತರ ಹೋಗ್ಬೇಕಷ್ಟೆ, ಇನ್ಯಾವುದೂ ಇಲ್ಲ. ನಾವು ಹೋಗೋಣ ಅಂದ್ರೆ ಆಗಲ್ಲ, ಯಾಕೆ ಅಂದ್ರೆ ಪಕ್ಷಿಗಳು ಸುನಾಯಾಸವಾಗಿ ಹಾರ್ತಾ ಹೋಗುತ್ತೆ. ಹೇಗೆ ಹಾರುತ್ತೆ ಅಂದ್ರೆ ನಾವು ಅಂದುಕೊಂಡಿರ್ತೇವೆ ಅದರಲ್ಲಿ ಏನೋ ಶಕ್ತಿ ಇದೆ, ಇಲ್ಲ, ವರಾಹ ಹಿಡಿದಂತಾನಂತೆ. ವರಾಹ ಅನೇಕ ರೂಪಗಳಿಂದ ಆ ಪಕ್ಷಿಗಳನ್ನು ಹಿಡಿದಿದ್ದರಿಂದ ಹಾರತಾ ಇರುತ್ತೆ, ಅವ ಕೈ ಬಿಟ್ಟರೆ ಬೆದ್ದು ಕೊಡುತ್ತೆ, ಅದನ್ನೇ ಹಿಡಿತಾ ಇದ್ದಾರೆ. ವರಾಹಸ್ಯ ಆಶ್ರಯತ್ವ ದೇವ ವಯಾಂಸಿ ಆಕಾಶೆ ಅನಾಧಾರ ದೇಶೆ ಸ್ವಶರೀರನ ಆದಾಯ ಇತಃಪದ ಸಂಚರಂತಿ. ತಮ್ಮ ಆರವಾದ ಶರೀರವನ್ನು ಇಟ್ಟುಕೊಂಡು ಆಕಾಶದಲ್ಲಿ ಇದ್ದ ಅದ್ದ ಓಡಾಡೋದು ಪಕ್ಷಿಗಳು ಹೇಗೆ? ವರಾಹನ ಆಶ್ರಯದಿಂದಲೇನೆ. ವರಾಹನಿಗೆ ನಮಸ್ಕಾರ ಮಾಡಿ ನಂತರ ಮಧ್ಯಾಹ್ನ ಕಾಲ, ಮಧ್ಯಾಹ್ನ ಕಾಲದಲ್ಲಿ ಯಾವ ಭಗವದ್ ರೂಪ ಇದೆ? ಉದ್ಗೀತ ನಾಮಕ ನಾರಾಯಣ, ಅದನ್ನು ಹೇಳ್ತಾ ಇದ್ದಾರೆ. ಉದ್ಗೀತ ನಾಮಕ ಮಧ್ಯಾಹ್ನ ಕಾಲದಲ್ಲಿ ನಾರಾಯಣ ಇದ್ದಾನೆ, ಉದ್ಗೀತ ಸಾಮ ಪ್ರತಿಪಾದ್ಯನಾಗಿದ್ದಾನೆ. ಉದ್ಗೀತ ಅನ್ನೋದು ಸಾಮದ ಹೆಸರು, ದೇವರಿಗೂ ಉದ್ಗೀತ ಅಂತ ಹೆಸರು. ಯಾಕೆ ದೇವರಿಗೆ ಉದ್ಗೀತ ಅಂತ ಹೆಸರು ಅಂದರೆ ಉಚ್ಚೈಹಿ ಗೀಯಮಾನತ್ವ, ಓಂಕಾರದಿಂದ ದೇವತೆಗಳು ಭಗವಂತನನ್ನ ಗಟ್ಟಿಯಾಗಿ ಗಾನ ಮಾಡ್ತಾ ಬರ್ತಾರೆ, ಅದಕ್ಕೆ ದೇವರಿಗೆ ಉದ್ಗೀತ ಅಂತ. ಇನ್ನೊಂದು ಹೆಸರು ಅರ್ಥ ಏನಪ್ಪ ಅಂದರೆ ಹೇಳ್ತಾರೆ, ವಾಸುದೇವಾದಿ ಮೂರ್ತಿ ಉದ್ಗಮನ ಹೇತುತ್ವ. ವಾಸುದೇವಾದಿ ಮೂರ್ತಿಗಳು ಯಾವನಿಂದ ಹೊರಟು ಬಂದಿದೆಯೋ, ನಾರಾಯಣನಿಂದ ಹೊರಟು ಬಂದಿದೆ, ಅದನ್ನ ಉದ್ಗಮನ, ಹೊರಗೆ ಹಾಕಿದ್ದೇ ಈ ರೂಪಗಳು. ನಾರಾಯಣ ರೂಪ ಎಲ್ಲಾ ರೂಪಗಳನ್ನ ಹೊರಗೆ ಹಾಕಿತ್ತು, ಆ ಹೊರಗೆ ಹಾಕಿದ್ದರಿಂದ ಈ ದೇವನಿಗೆ ಉದ್ಗೀತ ಅಂತ ಹೆಸರು. ನಾರಾಯಣನಿಗೆ ಏನು ಹೆಸರು? ಉದ್ಗೀತ. ಯಾಕೆ ಹೆಸರು? ಎಲ್ಲಾ ರೂಪಗಳನ್ನ ಹೊರಗೆ ಹಾಕಲಿಕ್ಕೆ ಕಾರಣ ಆದ್ದರಿಂದ ದೇವರಿಗೆ ಉದ್ಗೀತ. ಹಾಗೆ ದೇವತೆಗಳು ಪ್ರಣವದಿಂದ ಗಟ್ಟಿಯಾಗಿ ಸ್ತೋತ್ರ ಮಾಡುತ್ತಾರೆ. ಅಂತ ನಾರಾಯಣ ಹೇಗಿರ್ತಾನೆ ಅಂದ್ರೆ ಉದ್ಯದ ಆದಿತ್ಯ ವರ್ಣ, ಉದಯಿಸುವ ಸೂರ್ಯನ, ಉದಯಿಸುವ ಸೂರ್ಯನ ಬಣ್ಣಕ್ಕೆ ಸಮಾನವಾದ ಅಪ್ರಾಕೃತ ಬಣ್ಣದಿಂದ ಕೂತಿರ್ತಾನೆ. ಅದು ಯಾವಾಗ ಬಿಟ್ಟು ಹೋಗ್ತಾನೆ? ಚೂರು ಬಿಟ್ಟರೆ ಸಾಕು, ಬಿಟ್ಟು ಹೋಗುತ್ತೆ. ಅಂತ ನಾರಾಯಣ ಯಾರಿಗೆ ಆಶ್ರಯ ಅಂದ್ರೆ ದೇವಾನಾಂ ಆಶ್ರಯ, ಎಲ್ಲಾ ದೇವತೆಗಳಿಗೆ ಆಶ್ರಯ ನಾರಾಯಣ. ಆ ದೇವರನ್ನ ಓಂಕಾರದಿಂದ ಗಾನ ಮಾಡುತ್ತಾರೆ, ಪ್ರಣವದಿಂದ. ಏನಂತ? ಸರ್ವಶ್ರೇಷ್ಠ ಅಂತ ದೇವರನ್ನ ಗಾನ ಮಾಡುತ್ತಾರೆ. ದೇವರನ್ನ ಸರ್ವಶ್ರೇಷ್ಠ ಅಂತ ದೇವತೆಗಳು ಸದಾ ಚಿಂತನೆ ಮಾಡಿದ್ದರಿಂದ ಅವರು ತಮಗಿಂತ ಕಡಿಮೆಯವರಕ್ಕಿಂತ ಶ್ರೇಷ್ಠರಾಗಿಯೇ ಇರ್ತಾರೆ. ಯಾವಾಗಲೂ ಅವರಕ್ಕಿಂತ ಕೆಳಗೆ ಹೋಗೋದೇ ಇಲ್ಲ, ಯಾವಾಗಲೂ ಉಚ್ಚ ಮಟ್ಟದಲ್ಲೇ ಇರ್ತಾರೆ. ಹಾಗಾದ್ರೆ ನಾವು ಕೂಡ ನಮ್ಮ ನಮ್ಮ ಸ್ಥಿತಿಯಲ್ಲಿ ಚೆನ್ನಾಗಿರಬೇಕಾ? ದೇವರನ್ನ ಉದ್ಗೀತ ಅಂತ ಚಿಂತನೆ ಮಾಡಬೇಕು. ನಂತರ ಬರತಕ್ಕಂಥ ಕಾಲ ಅಪರಾಹ್ನ ಕಾಲ. ಅಪರಾಹ್ನ ಕಾಲ ಯಾವಾಗ ಶುರುವಾಗುತ್ತೆ? 1:30 to 4 ಬರತಕ್ಕಂಥ, ಅಂದ್ರೆ ಇದೆಲ್ಲ ಹೇಳೋದಲ್ಲಿ ಸೂರ್ಯೋದಯ 6 ಗಂಟೆಗೆ ಇಟ್ಟುಕೊಂಡಾಗ, ಅದು ಹೆಚ್ಚು ಕಮ್ಮಿ ಆದರೆ ಇದು ಹೆಚ್ಚು ಕಮ್ಮಿ ಆಗ್ತಾ ಬರುತ್ತೆ. ಹಾಗಾದರೆ ಅಪರಾಹ್ನ ಕಾಲದಲ್ಲಿ ಯಾವ ರೂಪ ಇರುತ್ತೆ? ಪ್ರತಿಹಾರ ನಾಮಕ ಸಾಮ ಪ್ರತಿಪಾದ್ಯ ಅನಿರುದ್ಧ ರೂಪ. ಆ ಅನಿರುದ್ಧ ಯಾವ ಬಣ್ಣದಲ್ಲಿ ಇರ್ತಾನೆ ಅಂದ್ರೆ ಅತಿ ನೀಲವರ್ಣ. ನೀಲವರ್ಣ ಅಂದ್ರೆ ನೀಲಿ ಬಣ್ಣ, ಅತಿ ನೀಲವರ್ಣ ಅಂದ್ರೆ ಜೆಟ್ ಬ್ಲೂ, ಡಾರ್ಕ್ ಬ್ಲೂ. ಅತಿ ನೀಲ ವರ್ಣ ಅನಿರುದ್ಧನಿರ್ತಾನೆ. ಈತನಿಗೆ ಪ್ರತಿಹಾರ ಅಂತ ಹೆಸರು. ಯಾಕೆ ಅಂದ್ರೆ ಪ್ರತಿ ಪ್ರತಿ ಕಾರ್ಯಗಳಲ್ಲಿ ಜಗತ್ತನ್ನ ಹಿಡಿದಿರ್ತಾನೆ. ಪ್ರತಿಯೊಂದು ಕಾರ್ಯದಲ್ಲೂ ಜಗತ್ತನ್ನು ಹಿಡಿದು ನಿಂತಿದ್ದರಿಂದ ಈತನಿಗೆ ಪ್ರತಿಹಾರ. ಅಷ್ಟೇ ಅಲ್ಲ, ಪ್ರತಿಯೊಂದು ಕಾರ್ಯದಲ್ಲೂ ತನ್ನ ರೂಪಗಳನ್ನು ತಾನು ಸ್ವೀಕಾರ ಮಾಡುತ್ತಾನೆ. ನಾವು ಹಾಲು ಕುಡಿತೀವ, ಹಾಲಿನಲ್ಲಿ ಭಗವದ್ ರೂಪ ಇರುತ್ತ, ಅದನ್ನು ತಾನೇ ತಗೊಳ್ತಾನ, ತನ್ನ ರೂಪಗಳನ್ನು ತಾನು ತಗೊಳ್ತಾನ. ಆದ್ದರಿಂದ ದೇವರಿಗೆ ಪ್ರತಿಹಾರ ಅಂತ ಹೆಸರು. ಈತ ಯಾರಿಗೆ ಆಶ್ರಯ ಅಂದರೆ ಗರ್ಭಸ್ಥ ಶಿಶುಗಳಿಗೆ ಆಶ್ರಯ. ಒಳ್ಳೆಯದು ನೋಡಿ, ಪರಿಕೀರ್ ಮಹಾರಾಜ ಕೇಳುತ್ತಾನೆ ಈ ಮಾತಂತೂ ಭಾಗವತರ ಕೇಳ್ತೀರಾ, ಸರಕ್ಷಿತ ರಕ್ಷತಿ ಯೋ ಹಿ ಗರ್ಭೆ ಅಂತ. ಸರಕ್ಷಿತ ರಕ್ಷತಿ ಯೋ ಹಿ ಗರ್ಭೆ, ಯಾವನಾದರೆ ಗರ್ಭದಲ್ಲಿ ರಕ್ಷಣೆ ಮಾಡಿದ್ದಾನೋ ಅವನೇ ಹೊರಗೂ ರಕ್ಷಣೆ ಮಾಡುತ್ತಾನೆ. ಅಂದ ಕೂಡಲೇ ತಟ್ ಅಂತ ನಮ್ಗೆ ಕರೆ ಬರೋದೇನು? ಯಾವನಾದರೆ ಪರೀಕ್ಷಿತನನ್ನ ರಕ್ಷಣೆ ಮಾಡಿದನೋ ಗರ್ಭದಲ್ಲಿ, ಅವ ನಮ್ಮನ್ನ ರಕ್ಷಣೆ ಮಾಡಲಿ. ಈ ಮಾತು ಹೇಳಿದ ಕೂಡಲೇ ದೇವ ಅಂತಾನೆ, ನಾನು ಪರೀಕ್ಷಿತ ರಕ್ಷಣೆ ಮಾಡಿದರೆ ನಿನ್ಯಾಕೆ ರಕ್ಷಣೆ ಮಾಡಲಿ? ಯಾರು ಪರೀಕ್ಷಿತನನ್ನ ಗರ್ಭದಲ್ಲಿ ರಕ್ಷಣೆ ಮಾಡಿದನೋ ಅವ ನನ್ನ ರಕ್ಷಣೆ ಮಾಡಲಿ ಅಂದ್ರೆ ಪರೀಕ್ಷಿತ ನನ್ನ ಭಕ್ತ, ಅದಕ್ಕೆ ನಾನು ರಕ್ಷಣೆ ಮಾಡಿದೆ, ನಿನ್ಯಾಕೆ ಮಾಡಲಿ ಅಂದ್ರೆ ಅಲ್ಲಿ ಸರಕ್ಷಿತ ರಕ್ಷತೆಯೋ ಹೀಗರ್ಭೆ ಎಂಬುದಕ್ಕೆ ಪರೀಕ್ಷಿತನನ್ನು ರಕ್ಷಣೆ ಮಾಡಿದವ ಅಂತಷ್ಟು ಮಾತ್ರ ಅಲ್ಲ. ಪರೀಕ್ಷಿತ ಮಹಾರಾಜನೇ ಕೇಳುತ್ತಾನೆ ಶುಕಾಚಾರ್ಯನನ್ನ, ನನ್ನ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿರುವ ಪ್ರತಿಯೊಂದು ಪ್ರಾಣಿಯನ್ನು ಗರ್ಭದಲ್ಲಿ ರಕ್ಷಣೆ ಮಾಡಿದ ಸ್ವಾಮಿಯ ಗುರುತು ಹೇಳಿ. ಏನು ಅರ್ಥ ಆಗಲ್ಲ ನಮಗೆ. ತಾಯಿಯ ಗರ್ಭದಲ್ಲಿ ಮೊದಲನೆಯ ದಿವಸದಿಂದ ಜೀವಿ ಬಂದಾಗಲಿಂದ ಶರೀರ ತಯಾರಾಗುತ್ತಲ್ಲ, ಆ ರೇತಸ್ಸು ಚಿಕ್ಕ ಮಾಂಸ ಪಿಂಡದಂತೆ ಆಗಿ ತಯಾರಾಗ್ತಾ ಬರುತ್ತೆ. ಏನು ಹೊಟ್ಟೆಯಲ್ಲಿ ಸ್ರಾವಗಳು ಹೊರಗೆ ಬರ್ತಾ ಇರುತ್ತೆ ಜೀರ್ಣ ಆಗ್ಲಿಕ್ಕೆ, ಅದೇ ರೀತಿಯಾದ ಸ್ರಾವಗಳು ಗರ್ಭಕೋಶದಲ್ಲೂ ಬರ್ತಾನೆ ಇರುತ್ತೆ. ಎಲ್ಲಾ ಕಡೆ ಒಂದೇ ಸೇಮ್. ಮಾಂಸ ತಿನ್ನುವ ಗರ್ಭಿಣಿ ಸ್ತ್ರೀಯರಿರ್ತಾರಲ್ಲ, ಅವರು ತಿಂದ ಮಾಂಸ ಜೀರ್ಣ ಆಗುತ್ತೆ, ನಮ್ಮವರು ಉಂಡ ಅನ್ನ ಜೀರ್ಣ ಆಗುತ್ತೆ, ಈ ಒಳಗಿರುವ ಚಿಕ್ಕ ಮಾಂಸ ಪಿಂಡ ಜೀರ್ಣ ಆಗಲ್ಲ. ಯಾಕೆ ಅಂದರೆ ಅನಿರುದ್ಧ ರಕ್ಷಣೆ ಮಾಡತಾ ಇರ್ತಾನೆ, ಇಲ್ಲದಿದ್ದರೆ ಅವಾಗೇ ವೈಕುಂಠ ಗೋವಿಂದ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಈತ ಗರ್ಭಸ್ಥ ಶಿಶುಗಳಿಗೆ ಆಶ್ರಯ, ಬರೇ ರಕ್ಷಣೆ ಮಾಡೋದು ಮಾತ್ರ ಅಲ್ಲ, ಈ ಶರೀರಕ್ಕೆ ಇನ್ನೊಂದು ಲಕ್ಷಣ ಇದೆ. ಏನದು ಅಂದ್ರೆ ಫಾರಿನ್ ಬಾಡಿನೇ ಆಕ್ಸೆಪ್ಟ್ ಮಾಡಲ್ಲ. ಹೌದಾ? ಶರೀರದಲ್ಲಿ ಮುಳ್ಳು ಚುಚ್ಚಿದರೆ ಆ ಮುಳ್ಳನ್ನ ಹೊರಗೆ ಹಾಕುತ್ತೆ ಶರೀರ, ಅದ್ರ ಸುತ್ತ ಕೀವು ಬರುವಂತೆ ಮಾಡಿ ಕೀವು ಸಹಿತ ಮುಳ್ಳನ್ನ ಹೊರಗೆ ಹಾಕುತ್ತೆ, ಅದಕ್ಕೆ ಕೀವು ಕೊಟ್ಟೊತ್ತಲ್ಲಿ. ಅಷ್ಟೇ ಅಲ್ಲ, ಈ ಕಿಡ್ನಿ ಆಪರೇಷನ್ ಮಾಡ್ತಾರೆ, ಆಪರೇಷನ್ ಮಾಡಿದ್ರೆ ಡಾಕ್ಟರ್ ಬಂದು ಹೇಳ್ತಾರೆ ಆಪರೇಷನ್ ಸಕ್ಸಸ್ಫುಲ್, ಬಹಳ ಚೆನ್ನಾಗಿದೆ, ಈ ಕಿಡ್ನಿ ಅಲ್ಲಿ ಹೊಂದು ಬಿಟ್ಟಿದ್ದೇವೆ. ಆದರೆ ಅವನ ಬಾಡಿ ಅದನ್ನ ಆಕ್ಸೆಪ್ಟ್ ಮಾಡಿದರೇನೆ, ಅವನ ಶರೀರ ಆ ಇಟ್ಟ ಕಿಡ್ನಿಯನ್ನ ಆಕ್ಸೆಪ್ಟ್ ಮಾಡಿದರೇನೆ ಬದುಕ್ತಾನೆ. ಇಲ್ಲ ಕೃಷ್ಣ ಅರ್ಪಣ ಆಫ್ಟರ್ ಆಪರೇಷನ್ ಸಕ್ಸಸ್ಫುಲ್ ಪೇಷಂಟ್ ಗೈಡ್. ಅಂದರೆ ನಮ್ಮ ಶರೀರ ಅದು ಆಕ್ಸೆಪ್ಟ್ ಮಾಡಲ್ಲ, ಮತ್ತಂತ ಕಾಲಕ್ಕೆ ಈ ಶರೀರದ ತಾಯಿಯ ಹೊಟ್ಟೆಯಲ್ಲಿ ಪ್ರತ್ಯೇಕ ಫಾರಿಂಗ್ ಮಾಡಿ ಅದು ಯಾವುದು ಚಿಕ್ಕ ಮಾಂಸ ಪಿಂಡ, ಅದನ್ನು ಹೇಗೆ ಹೊರಗಾಕಲ್ಲ ಅಂದ್ರೆ ಅನಿರುದ್ಧನೇ ಇರ್ತಾನೆ. ಆದ್ದರಿಂದ ಹೊರಗಾಕೋದಲ್ಲ, ಇನ್ನೇನು ಈ ಶರೀರಕ್ಕೆ ಇನ್ನೊಂದು ಅವಯವ ಇದ್ರೆ ಹೇಗೆ ಬೆಳಿಬೇಕು ಹಾಗೆ ಬೆಳೆಯುತ್ತೆ, ಅದನ್ನೇ ಹೇಳ್ತಾ ಇದ್ದಾರೆ. ಇದು ಅನಿರುದ್ಧನ ಕೃಪ. ನಂತರ ಸಾಯಂಕಾಲ, ಸಾಯಂಕಾಲದಲ್ಲಿ ಯಾವ ಸಾಮ ಉಪದ್ರವ ನಾಮಕ ಸಾಮ ಪ್ರತಿಪಾದ್ಯನಾಗಿರ್ತಕ್ಕಂಥ ನಾರಸಿಂಹನಿದ್ದಾನೆ. ದೇವರಿಗೆ ಉಪದ್ರವ ಅಂತ ಯಾಕೆ ಹೆಸರು ಅಂದರೆ ದುಷ್ಟ ಉಪದ್ರವ ಕರ್ತೃತ್ವ, ನಮಗೆ ಯಾರು ತೊಂದರೆ ಕೊಡ್ತಾರೋ ದುಷ್ಟರು ಅವರಿಗೆ ಉಪದ್ರವ ಕೊಡ್ತಾನದ್ದರಿಂದ. ನಮಗೆ ಯಾರು ತೊಂದರೆ ಕೊಡ್ತಾ ಇದ್ರೆ ದೇವರನ್ನ ಉಪದ್ರವ ಅಂತ ಚಿಂತನೆ ಮಾಡಿದ್ರೆ ಅವ್ರ ಉಪದ್ರವ ಶುರು ಆಗುತ್ತೆ. ಹೌದು ಅಂದ್ರೆ ಅವ್ರು ದುಷ್ಟರಾಗಿರ್ಬೇಕು, ನಾವು ಬದ್ಧರಾಗಿರ್ಬೇಕು, ಅದು ಬೇರೆ ವಿಷಯ. ಸರಿ, ದೇವರಿಗೆ ಉಪದ್ರವ ಅಂದ್ರೆ ಇನ್ನೊಂದು ಹೆಸರು ಯಾಕೆ, ಹೆಸರು ಇನ್ನೊಂದು ರೀತಿಯಲ್ಲಿ ಯಾಕೆ ಅಂದರೆ ಉಪ ಹತ್ತಿರ, ದ್ರವ ಅಂದರೆ ಈ ಕಾಡಿನಲ್ಲಿ ಪಶುಗಳೆಲ್ಲ ಯಾರಾದರೂ ಹೊಡೆಗೆ ಬಂದರೆ, ಇನ್ನೊಂದು ಪಶು ಏನಾದರೂ ಕೊಲ್ಲಲಿಕ್ಕೆ ಬಂದರೆ ಓಡಿ ಗುಹೆಗಳಿಗೆ ಓಡುತ್ತೆ. ಗುಹೆಗಳಿಗೆ ಓಡುವಾಗ ಅಲ್ಲಿ ಯಾರಾದ್ರಿದ್ದಾರೆ ಏನ್ ಮಾಡ್ತಾರ ಅಂತ ಸಂಶಯ ಪಡಲ್ಲಂತೆ, ಗುಹೆಗೆ ತಾನಾಗಿ ಓಡಿಬಿಡುತ್ತೆ. ಯಾಕೆ? ನರಸಿಂಹ ಇರ್ತಾನಲ್ಲಿ, ಆದ್ದರಿಂದ ಈತನಿಗೆ ಉಪದ್ರವ ಅಂತ ಹೆಸರು. ನಂತರ ಚರಣ ಕಾಲ, ಕೊನೆಯ ಕಾಲ, ಸಾಯಂಕಾಲದ ನಂತರ ಕಾಲ, ಆರು ಖಡಿಗಗಳ ಕಾಲ, ಪ್ರಥಮ ಯಾಮ ಅಂತ ಕರೀತಾರೆ. ಅದಕ್ಕೆ ಯಾರು ನಿಯಾಮಕ? ನಿಧನ ನಾಮಕ ಸಾಮ ಪ್ರತಿಪಾದ್ಯನಾದ ಸಂಕರ್ಷಣ. ಯಾವ ಬಣ್ಣ? ಶ್ವೇತವರ್ಣ. ಶುಕ್ಲವರ್ಣನಾಗಿರತಕ್ಕಂತಹ ಸಂಕರ್ಷಣ. ಯದ್ಯಪಿ ಸಂಕರ್ಷಣ ಯಾವ ವರ್ಣ? ಪಿಂಗಳ ವರ್ಣ. ಅಲ್ಲಿ ಶುಕ್ಲವರ್ಣನಾಗಿದ್ದಾನೆ ಈತ. ಯಾರಿಗೆ ಈತನಿಗೆ ನಿಧನ ಅಂತ ಯಾಕೆ ಹೆಸರು? ಸಂಹಾರ ಕರ್ತೃತ್ವ. ನಮ್ಮ ಎಲ್ಲಾ ದುಃಖಗಳನ್ನು ತೆಗೆದು ಬಿಡುತ್ತಾನೆ, ಪಾಪಗಳನ್ನು ತೆಗಿತಾನೆ, ನಮ್ಮ ಸಂಸಾರವನ್ನು ನಾಶ ಮಾಡುತ್ತಾನೆ, ದೇಹವನ್ನು ನಾಶ ಮಾಡುತ್ತಾನೆ, ಅಂದ್ರೆ ಹೊಸ ದೇಹ ಕೊಡುತ್ತಾನೆ. ಆದ್ದರಿಂದ ದೇವರಿಗೆ ನಿಧನ ಅಂತ ಹೆಸರು. ಈ ಭಗವಂತ ಯಾರಿಗೆ ಆಶ್ರಯ? ಪಿತೃಗಳಿಗೆ ಆಶ್ರಯ. ನೋಡಿ, ಅದನ್ನು ಹೇಳ್ತಾ ಇದ್ದಾರೆ. ಮಕ್ಕಳು ಅಪರಾಹ್ನ ಕಾಲದಲ್ಲಿ ಪಿಂಡಾದಿಗಳನ್ನು ಕೊಟ್ಟರೆ ಪಿತೃಗಳಿಗೆ ಸೇರೋದೇವಾಗ ಅಂದ್ರೆ ಆ ಕಾಲದಲ್ಲಿ ಸಂಕರ್ಷಣ ನಿಯಾಮಕವಾದ ಕಾಲದಲ್ಲಿ ಸೇರುತ್ತೆ. ಅದಕ್ಕೆ ಪಿಂಡ ಪ್ರದಾನ ಆದ ಕೂಡಲೇ ಪಿಂಡ ಪ್ರದಾನ ಮಾಡಿದಂಥ ವ್ಯಕ್ತಿ ರಾತ್ರಿ ಪರ್ಯಂತ ನೆಲದ ಮೇಲೆ ಮಲಕೊಂಡಿರಬೇಕು, ನೆಲದ ಮೇಲೆ ಮಲಗಿರಬೇಕು. ಏನು, ಯಾಕೆ ಕಾರಣ ಅಂದ್ರೆ ಪಿತೃಗಳಿಗೆ ನಾನು ಕೊಟ್ಟದ್ದು ಸೇರಲಿ ಅಂತ ನೆಲದ ಮೇಲೆ, ಅಂದ್ರೆ ವಿಶೇಷವಾಗಿ ಆ ಭಗವಂತನ ಚಿಂತನೆ ಮಾಡುತ್ತಾ ಇರಬೇಕು. ಆ ಸಂಜೆ ಕಾಲದಲ್ಲಿ ಆ ಪಿತೃಗಳಿಗೆ ಸೇರಿದೆ ಅಂತ ಆದ ಮೇಲೆ ಭಗವಂತನ ಚಿಂತನೆ ಮಾಡಿ ಇಡೀ ರಾತ್ರಿ ನೆಲದ ಮೇಲೆ ಭೂಶಾಯಿ ಆಗಿರಬೇಕು. ಒಪ್ಪತ್ತೆ ಊಟ, ಆ ಊಟದಲ್ಲೂ ಕೂಡ ಹವಿಷ್ಯ ಅನ್ನ ಭೋಜನ, ತುಪ್ಪ ಅನ್ನ ತಿಂದಿದ್ರೆ ಬಹಳ ವಿಶೇಷ ಆ ದಿನ ಇಲ್ಲ. ಒಪ್ಪತ್ತು ಊಟ, ಆ ಊಟ ತುಪ್ಪ ಅನ್ನ, ರಾತ್ರಿ ಏನೂ ಇಲ್ಲ, ಮಲಗಿರಬೇಕು. ಮಾರನೇ ದಿನ ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ, ಸ್ನಾನ ಆದ ಕೂಡಲೇ ತರ್ಪಣ, ನಂತರ ಮತ್ತು ವಿಶೇಷ ಸಂಧ್ಯಾದಿಗಳೆಲ್ಲ ಮಾಡಿಕೋಬೇಕು. ಪರೇ ಹಣಿ ತರ್ಪಣ ಅಂತ ಹೇಳ್ತಾರೆ. ಸಾಮಾನ್ಯ ನಾವು ಬಿಟ್ಬಿಟ್ಟಿದ್ದೇವೆ.
ತಿಥಿ ಮಾಡಿದ ದಿವಸ ಏನು ತಿನ್ಬಾರ್ದು?
ತಿನ್ಬಹುದು, ತಿಂದಾಗಿದ್ರೆ ಒಳ್ಳೇದು.
ಬರೀ ತುಪ್ಪ ಅನ್ನ ಊಟ
ಹವಿಷ್ಯಾನ್ನ ಅಂತ.
ಹವಿಷ್ಯಾನ್ನ
ಮಧ್ಯಾಹ್ನದ ಸಾಯಂಕಾಲ ಊಟವೇ ಇಲ್ಲ, ಯಾವುದೂ ಇಲ್ಲ. ಬೆಳಿಗ್ಗೆ ಉಂಡದ್ದು, ಉಂಡ ಊಟ ಕುಡಿದು ನೀವು ಹಾಗಿದ್ರೆ ಬಹಳ ವಿಶೇಷ ಅಂತ.
ಹವಿಷ್ಯಾನ್ನ,
ಹವಿಷ್ಯಾನ್ನ ತೋರಿ ತುಪ್ಪ ಅನ್ನ, ಉಪ್ಪಿಲ್ಲ, ಉಪ್ಪು ತುಪ್ಪನೇ ಚೆನ್ನಾಗಿ ಹೋಗುತ್ತೆ, ಬರೇ ತುಪ್ಪ ಅನ್ನ ಹೋಗುತ್ತೆ. ಅದರ ಕಾರಣ ಬರೇ ಹವಿಷ್ಯಾನ್ನ ಹೋಗಬೇಕು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಸಮರೂಪನಾಗಿರತಕ್ಕಂತಹ ಶ್ರೀಹರಿಯ ಸರ್ವಾಶ್ರಯತ್ವ ಅಂದರೆ ಎಲ್ಲರಿಗೂ ಆಶ್ರಯನಾಗಿದ್ದಾನೆ ಅಂತ ಕಾಲ ಕಾಲದಲ್ಲಿ ಸಾಮನಾಮಕನ ಚಿಂತನೆ ಮಾಡಬೇಕು ಅಂದರು. ಆಗ ಪ್ರಶ್ನೆ ಬರುತ್ತೆ, ಚೆನ್ನಾಗಿದೆ, ಇದರಿಂದ ವಿಶೇಷ ಫಲ ಏನಾದ್ರೂ ಇದೆಯಾ? ಇದ್ರೆ ನಾವು ಓಡಬಹುದಪ್ಪ. ಕೃಷ್ಣಾಷ್ಟಮಿ, ಹನ್ನೆರಡು ಏಕಾದಶಿ ಫಲ ಈಗೂ ಮಾಡ್ತೀವಿ ನಾವು. ಆ ಥರ ನಮಗೇನಾದ್ರು ಡ್ರೈವಿಂಗ್ ಕೋರ್ಸ್ ಒಳಗಿದೆಯಾ? ಇದ್ರೆ ಹೇಳಿ ಅಂದ್ರೆ ಅದನ್ನ ನಾಳೆ ವಿಜಯದಾಸರ ಮಾತಲ್ಲೇ ನೋಡೋಣ. ಸಾಮೋಪಾಸನ ಕುರಿತು ಹೇಳುತ್ತಾರೆ, ಅದ್ಭುತವಾದ ರೂಪದಲ್ಲಿ ಹೇಳುತ್ತಾರೆ, ಅದನ್ನು ನಾಳೆ ನೋಡೋಣ. ಎಂದಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಸಂದರ್ಭ ಬಂತಾದ್ದರಿಂದ ಒಂದು ಮಾತು ಹೇಳಿಬಿಡ್ತೇನೆ. ಉಪ್ಪು ಸಹಿತ ಅಂತ ಹೇಳಿದರಲ್ಲ, ಊಟಕ್ಕೆ ಕೂತಾಗ ಕೂಡ ಉಪ್ಪು ಬೆರೆತಿದ್ದರೆ ಅನ್ನಕ್ಕೆ ಕೆಲವೊಮ್ಮೆ ಬಿಸಿಬೇಳೆ ಬಾತು ಹಾಕಿಬಿಟ್ಟಿರ್ತಾರೆ, ಅದರಿಂದ ಪ್ರಾಣಾಹುತಿ ಕೊಡಬಾರದು. ಉಪ್ಪು ಸಹಿತ ಅನ್ನದಿಂದ ಪ್ರಾಣಾಹುತಿ ಕೊಡಬಾರದು. ಕೆಲವರಿಗೆ ಭಕ್ತಿ ಜಾಸ್ತಿ ಆಗ್ಬಿಟ್ಟು ವೈಷ್ಣುದೇವ ಮಾಡೋ ಕಾಲಕ್ಕೆ ಅನ್ನಕ್ಕೆ ಹುಳಿ ಸಾರು ಎಲ್ಲ ಹಾಕ್ಬಿಟ್ಟು ಅದರಿಂದ ವೈಷ್ಣುದೇವ ಮಾಡ್ತಾರೆ. ನಾವು ತಿನ್ನೋ ಕಾಲಕ್ಕೆ ಅಗ್ನಿದೇವರು ಯಾಕಬೇಡ ಅಂತೇಳಿ ಇಲ್ಲ, ಮಾಂಸಕ್ಕೆ ಸಮಾನ ಆಗುತ್ತೆ. ಉಪ್ಪು ಬೆರೆಸಿದ ಅನ್ನ ಆಹುತಿ ಕೊಟ್ಟರೆ ಅದು ಮಾಂಸಕ್ಕೆ ಸಮಾನ. ಆದ್ದರಿಂದ ಉಪ್ಪು ಬೆರೆಸಿದ್ದು ವೈಷ್ಣುದೇವದಲ್ಲೂ ಕೊಡ್ಲಿಕ್ಕಿಲ್ಲ, ಹೋಮದಲ್ಲೂ ಕೊಡ್ಲಿಕ್ಕಿಲ್ಲ, ಆಹುತಿ ಕೊಡ್ಲಿಕ್ಕೂ ಇಲ್ಲ. ಅವಾಗ ಸಂಜೆ ಫಲ ಉಪ್ಪಿಟ್ಟು ಮಾತ್ರ ಮಾಡಿರ್ತಾರೆ, ಫಲಹಾರ ಉಪ್ಪಿಟ್ಟು ಮಾತ್ರ ಮಾಡಿರ್ತಾರೆ. ಪ್ರಾಣಾಹುತಿ ಕೊಡಬೇಕೋ ಇಲ್ಲವೋ ಅಂತ ಪ್ರಶ್ನೆ ನೀವು ಕೇಳಿಲ್ಲ, ನಾನೇ ಕೇಳ್ತಾ ಇದ್ದೀನಿ. ಅವಾಗ ಚೂರು ಅವಲಕ್ಕಿ ಏನಾದರೂ ನೆನೆಸಿದ್ದು ಹಾಕಿಸಿಕೊಂಡಿದ್ದು ಅದರಿಂದ ಆಹುತಿ ತಗೊಂಡು ನಂತರ ತಗೋಬೇಕು. ಅನ್ನ ಪ್ರತ್ಯೇಕ ಮಾಡಲೇಬೇಕು, ಉಪ್ಪಿ ಸಹಿತವಾಗಿ ಅನ್ನ ಮಾಡಬೇಕು, ಅನ್ನವನ್ನೇ ಕೊಡಬೇಕು.